ഉദ്ഭാന്ത വിധ്വംസരക്ഷണ ജതിത്താകതനിർഭാസതാമ്നോദംബരേ അർത്ഥികൃത്തകൽപ്പോയം പ്രത്യത്യകേസരി വ്യാസതിത്തഗുരുഭൂയാദ് അസ്മദിഷ്ടാതസിദ്ധയെ തപോവിദ്യാവിരക്ത്യാദി സദ്ഗുണോകാകരാനഹം വാദിരാജഗുരുൺവന്ദ്യ ഐഗ്രീവദർശയാൻ പൂജ്യ രാഘവേന്ദ്രായ സത്യധർമ്മരതായ ച ഭജതാംകർപുരുഷായ നമതാം കാമധേനവേ ദുർവാദിധ്വാന്തവേ വൈഷ്ണവേന്ദീവരേന്ദവേ ശ്രീരാഘവേന്ദ്രഗുരുവേ നമോചിന്തയാളവേ ആപാദമണിപര്യന്തം ഗുരുനാമാക്തിം സ്മരേത് തേന വിഘ്നാഃ പ്രണശ്യന്തി സിദ്ധ്യഞ്ച മനോരഥാഃ ഹരിഃ ഓം ശ്രീ ഗുരുഭ്യോ നമഃ. ನಾವು ಪುರುಷಸೂಕ್ತದ ವ್ಯಾಖ್ಯಾನ 8 ವ್ಯಾಖ್ಯಾನಗಳಲ್ಲಿ ರಾಯರ ವ್ಯಾಖ್ಯಾನವನ್ನು ಇಟ್ಟುಕೊಂಡು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಟ ದಶಾಂಗುಳಂ ಅನ್ನುವ ಮೊದಲನೇ ಮಂತ್ರ. ಅಲ್ಲಿ ನೋಡುವಾಗ ಪುರುಷ ಶಬ್ದ ನಾರಾಯಣನಿಗೆ ಅನ್ವಯವಾಗುತ್ತೆ ಅನ್ನುವುದಕ್ಕೆ ನಾವು ಶ್ರುತಿ ಸ್ಮೃತಿಗಳ ಹಲವಾರು ಪ್ರಮಾಣಗಳನ್ನು ನೋಡ್ತಾ ಅಲ್ಲಿ ಎಲ್ಲರಿಗೆ ಸ್ವಲ್ಪ ಎಲ್ಲಿಂದ ಬಂತು ಅಂತ ಗೊತ್ತಾಗಲಿಲ್ಲ. ಒಂದು ಬ್ರಹ್ಮಸೂತ್ರದಲ್ಲಿರುವಂತಹ ಒಂದು ವಿಷಯ, ಅದನ್ನು ಹೇಳುವಾಗ ಅದರ ಎರಡನೇ ಭಾಗವನ್ನು ರಾಯರು ಉಲ್ಲೇಖ ಮಾಡ್ತಾರೆ. ಏನಂತ ಹೇಳಿದ್ರೆ ಪುರುಷ ವಿಧಮಪಿ ಸ ಏನ ಮಧೀಯತೆ ಇತಿ ಸೂತ್ರಕೃತ ಅನ್ನುವ ರಾಯರದು ಅಲ್ಲಿ ಐ ಥಿಂಕ್ ಒಂದು 21ನೇ ಸೆಗ್ಮೆಂಟು ಅಲ್ಲಿರುವಂಥದ್ದು ಸೂತ್ರವನ್ನು ರೆಫರ್ ಮಾಡ್ತಾ ಇದ್ದಾರೆ ರಾಯರು. ಹೇಳುವಾಗ ರಾಯರ ವ್ಯಾಖ್ಯಾನದಲ್ಲಿ ಪುರುಷ ವಿಧಂ ಅಪಿ ಚ ಏನಂ ಅಧೀಯತೆ ಇತಿ ಸೂತ್ರಕೃತ, ಈ ವಿಧವಾಗಿ ಹೇಳಲ್ಪಟ್ಟಿರುವಂತಹ ಬ್ರಹ್ಮಸೂತ್ರದಲ್ಲಿ ಮಾಡಿರುವಂತಹ ಪುರುಷ ಸೂಕ್ತ ಸಮಾಖ್ಯಯ ವೈಶ್ವಾನರ ವಿದ್ಯಾಯ ವೈಷ್ಣವತ್ವ ಉಕ್ತೇಹೇ ಚ ವಿಷ್ಣು ಮುಖ್ಯ. ಅಲ್ಲಿ ವೈಶ್ವಾನರಾಧಿಕರಣ ಅನ್ನೋ ಅಧಿಕರಣದಲ್ಲಿ ಬರುವಂತಹ ಮಾತು ವೈಶ್ವಾನರ ಅನ್ನುವ ಶಬ್ದ ಪ್ರಸಿದ್ಧವಾಗಿ ಅಗ್ನಿದೇವರಿಗಿದೆ. ಆದ್ದರಿಂದ ಅದು ಅಗ್ನಿಯನ್ನು ಹೇಳುತ್ತೆ ಅಂತ ಪೂರ್ವಪಕ್ಷ ಹೇಳಿದರೆ ಇಲ್ಲ, ಆ ಶಬ್ದ ಕೂಡ ವೈಶ್ವಾನರ ಅನ್ನುವ ಶಬ್ದ ಕೂಡ ನಾರಾಯಣನ್ನೇ ಹೇಳುತ್ತೆ ಅಂತ ಹೇಳಿ ಆ ವೈಶ್ವಾನರ ಶಬ್ದ ವಾಚ್ಯ ವಿಷ್ಣುವೇ ಅನ್ನುವ ನಿರ್ಣಯ ಅಲ್ಲಿ ಮಾಡುವಾಗ, ಯಾಕೆಂದ್ರೆ ಪ್ರಶ್ನೆ ಯಾರು ಬ್ರಹ್ಮ ಯಾರು ಆತ್ಮ ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಸಮಾಧಾನವಾಗಿ ಬರುವಂಥದ್ದು. ಆದ್ದರಿಂದ ಅದು ಆ ಸಂದರ್ಭದಲ್ಲಿ ಅದು ನಾರಾಯಣನ್ನೇ ಹೇಳುವಂಥ ಪ್ರಶಸ್ತಿ ಕಾಂಟೆಕ್ಸ್ಟ್ ಅದನ್ನೇ ಹೇಳುತ್ತೆ ಅಂತ ಹೇಳಿ ಆ ಬ್ರಹ್ಮಸೂತ್ರ ಅದನ್ನು ನಿರ್ಣಯ ಮಾಡುತ್ತೆ. ಆ ಬ್ರಹ್ಮಸೂತ್ರವನ್ನು ಮೂರು ಭಾಗವನ್ನಾಗಿ ಮಾಡಬಹುದು. ಆ ಬ್ರಹ್ಮಸೂತ್ರ ಪೂರ್ತಿ ಬ್ರಹ್ಮಸೂತ್ರ ಹೀಗಿದೆ: ಓಂ ಶಬ್ದಾದಿಭ್ಯೋ ಅಂತ ಪ್ರತಿಷ್ಠಾನ ಓಂ ಶಬ್ದಾದಿಭ್ಯೋ ಅಂತ ಪ್ರತಿಷ್ಠಾನಾತ್ ನ ಇತಿ ಚೇತ್ ನ ತಥಾ ದೃಷ್ಟ್ಯುಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚ ಏನ ಮಧೀಯತೆ ಓಂ ಅನ್ನುವುದು ಸೂತ್ರ. ಸೊ ಅಲ್ಲಿ ಆ ಸೂತ್ರವನ್ನು ನೋಡಿದಾಗ ಆ ಸೂತ್ರದಲ್ಲಿ ಮೂರು ಭಾಗ ಇದೆ. ಏನಂತ ಹೇಳಿದರೆ ಓಂ ಶಬ್ದಾದಿಭ್ಯ ಸೊ ಇಲ್ಲಿ ಶಬ್ದಾದಿಭ್ಯ ಅಂದರೆ ಶಬ್ದಗಳಂದ್ರೆ ಆಗಮ ಶಬ್ದಗಳು ಕೆಲವು ಯಾವುದಿದ್ರು ಅದರಲ್ಲಿ ಇರುವಾಗ ಇಲ್ಲ ಶಬ್ದ ಮುಂತಾದವೆಲ್ಲದರಲ್ಲೂ ಕೂಡ ಅಂತ ಪ್ರತಿಷ್ಠಾನಾತ್ ಒಳಗೆ ಇರುವವನಾದ್ದರಿಂದ ಅದು ಅಂತಹ ನಾರಾಯಣನ್ನು ಹೇಳು ನ ಇತಿ ಚೇತ್ ನ. ಸೊ ಪ್ರತಿಷ್ಠಾನಾತ್ ನ ಇತಿ ಚೇತ್ ನ ಅಂತ ಹೇಳಿದರೆ ಅದು ನಾರಾಯಣನ್ನು ಹೇಳೋದಿಲ್ಲ ಅಂತ ಹೇಳಿದರೆ ಅದು ಹಾಗಲ್ಲ, ಡಬಲ್ ನೆಗೆಟಿವ್. ಅಂದರೆ ಈ ಶಬ್ದಗಳು ನಾರಾಯಣನ್ ವೈಶ್ವಾನರ ಮುಂತಾದ ಶಬ್ದಗಳು ನಾರಾಯಣನ್ ವಿಷ್ಣುವನ್ನು ತಿಳಿಸಿಕೊಡುವುದಿಲ್ಲ ಅಂತ ಹೇಳಿದರೆ ಅದು ಹಾಗಲ್ಲ, ನ ಇತಿ ಚೇತ್ ನ ಅಂತ ಹೇಳಿದರೆ ಯಾಕೆ ಅಂದ್ರೆ ತಥಾ ದೃಷ್ಟಿ ಉಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚ ಏನ ಮಧೀಯತೆ. ಇಲ್ಲಿ ಎರಡು ಅಂದ್ರೆ ಪೂರ್ವ ಪಕ್ಷದ ವಾಕ್ಯವನ್ನು ಯಾರು ಉಲ್ಲೇಖ ಮಾಡ್ತಾ ಇಲ್ಲ. ಸಿದ್ಧಾಂತದ ಎರಡನೇ ವಾಕ್ಯ ಸಿದ್ಧಾಂತದ ಮೊದಲನೇ ಭಾಗವನ್ನು ಹೇಳುತ್ತೆ, ಅದನ್ನು ಹೇಳ್ತಾ ಇಲ್ಲ. ಸಿದ್ಧಾಂತದ ಎರಡನೇ ಭಾಗ ಯಾಗಿದೋ ಅದನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ನಾವು ಅದನ್ನು ಕಾಂಟೆಕ್ಚುಯಲ್ ಆಗಿ ನೋಡಬೇಕು ಅನ್ನುವ ಕಾರಣದಿಂದಾಗಿ ಇಡೀ ಸೂತ್ರವನ್ನು ನಾವು ನೋಡಿದ್ದೀವಿ. ಯಾಕಂತ ಹೇಳಿದರೆ ಇಡೀ ಸೂತ್ರ ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಅದು ವೈಶ್ವಾನರ ಅನ್ನುವ ಶಬ್ದ ನಾರಾಯಣನ ತಿಳಿಸಿಕೊಡುತ್ತೆ ಅಂತ ಹೇಳುವಾಗ ಅದರಲ್ಲಿ ಎರಡನೇದು ನಮಗೆ ರೆಲೆವೆಂಟ್, ಅದಕ್ಕೆ ರಾಯರು ಅದನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಪುರುಷ ಸೂಕ್ತ ಸಮಾಖ್ಯಯ ವೈಶ್ವಾನರ ವಿದ್ಯಾಯ ವೈಷ್ಣವತ್ವ ಉಕ್ತೇಹೆ ಅಂತೇಳಿ ಪುರುಷ ವಿಧಮಪಿ ಸ ಏನ ಮದೀಯತೆ ಓಂ ಅನ್ನುವ ಭಾಗವನ್ನು ಮಾತ್ರ ಉಲ್ಲೇಖ ಮಾಡಿದರೆ ಬಿಕಾಸ್ ದಟ್ ಇಸ್ ಅಲೋನ್ ಈಸ್ ರೆಲೆವೆಂಟ್ ಅಂತೇಳಿ ನಾವು ವಿಸ್ತಾರವಾಗಿ ನೋಡೋಣ ಅಂತ ಎಲ್ಲವನ್ನು ನೋಡಿದ್ದೀವಿ. ಬಟ್ ಅದೆಲ್ಲ ನೋಡಿ ಆಯಿತು. ಸೊ ಈ ರೆಲೆವೆಂಟ್ ಆಗಿರುವಂಥದ್ದು ಪುರುಷ ವಿಧಂ ಅಪಿ ಚ ಏನ ಮಧೀಯತೆ ಓಂ ಅನ್ನುವುದು ಪುರುಷ ಪುರುಷ ಸೂಕ್ತದಲ್ಲಿ ಬರುವ ಪುರುಷ ಶಬ್ದ ಅದು ನಾರಾಯಣನ್ನು ತಿಳಿಸಿಕೊಡತ್ತೆ, ವಿಷ್ಣುವನ್ನೇ ತಿಳಿಸಿಕೊಡತ್ತೆ, ಮೊದಲನೇ ಮಂತ್ರದಲ್ಲಿ ಬರುವಂತಹ ಪುರುಷ ಶಬ್ದ ಅಂತ ಹೇಳಿ ಅದು ಸ್ಪಷ್ಟ ಮಾಡ್ತಾ ಇದೆ, ಸಮರ್ಥನೆ ಮಾಡ್ತಾ ಇದೆ. ಸೊ ಆದ್ದರಿಂದ ಇಲ್ಲಿ ನಾವು ಅದನ್ನು ನೋಡಿದಾಗ ಇನ್ನು ಮುಂಚಕ್ಕೆ ಹೋದರೆ ಸೊ ಅದು ಆಯಿತು. ಸೊ ವಿ ಸಾ ದಟ್ ಅದು 21ನೇ ಸೆಗ್ಮೆಂಟ್, ಪುರುಷವಿಧಂ ಅಪಿ ಚ ಏನ ಮಧೀಯತೆ ಇತಿ ಸೂತ್ರಕೃತ ಪುರುಷ ಸೂಕ್ತ ಸಮಾಖ್ಯೆಯ ವೈಶ್ವಾನರ ವಿದ್ಯಾಯ, ಅಂದರೆ ಆ ವೈಶ್ವಾನರ ಪ್ರಕರಣದಲ್ಲಿ ಬರುವಂತಹ ಮಾತು ಪುರುಷ ಅನ್ನುವ ಶಬ್ದ ವಿಷ್ಣುವನ್ನು ತಿಳಿಸಿಕೊಡುತ್ತೆ, ಅವನನ್ನೇ ಮುಖ್ಯವಾಗಿ ತಿಳಿಸಿಕೊಡುತ್ತೆ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ಸಹಸ್ರ ಶಬ್ದ, ಮೊದಲನೇ ಶಬ್ದ ಮಂತ್ರದಲ್ಲಿ ಬರೋ ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದ್ದಾರಲ್ವ, ಅಲ್ಲಿ ಸಹಸ್ರ ಶಬ್ದ ಅತ್ರ ಅನಂತವಾಚಿ ಅಂಥೇಳಿ ನಾವು ಅದನ್ನು ನೋಡಿದ್ದೀವಿ. ಸಹಸ್ರ ಶಿಷ್ಯ ಅಂತ ಹೇಳಿದಾಗ ಸಾವಿರ ತಡೆಗಳು ಮಾತ್ರ ಅಲ್ಲ, ಅನಂತವಾದ ಶಿರಸ್ಸುಗಳುಳ್ಳವನು ಅಂಥೇಳಿ ಅದೆಲ್ಲ ನೋಡುವಾಗ ಶ್ರುತಿ ಶೇಷೆ ಪರಮಃ ಹರಿಹಿ ಆದಿಹಿ ಅನಾದಿಹಿ ಅಂತಃ ಅನಂತ ಶಿಷ್ಯ ಅನಂತ ಅಕ್ಷ ಅನಂತ ಬಾಹು ಅನಂತ ಗುಣ ಇತಿ ಉಕ್ತೇಹೇ ಅಂತ ಹೇಳಿ ಅದನ್ನು ಕೂಡ ನಾವು ನೋಡಿದ್ದೀವಿ. ಭಗವಂತ ಅನಂತವಾದ ಬಾಹುಗಳು ಎಲ್ಲವೂ ಕೂಡ ಎಲ್ಲವೂ ಅನಂತ ಅನಂತ ಅನಂತ, ಯಾಕಂದ್ರೆ ಸಾವಿರ ತಲೆಗಳು ಸಾವಿರ ಕಣ್ಣು ಅಂತ ಹೇಳಿದರೆ ಸಾವಿರ ತಲೆ ಸ್ಪೆಸಿಫಿಕ್ ನಂಬರ್ ಅಂತ ತಗೊಂಡರೆ ಸಾವಿರ ಕಣ್ಣು ಇಲ್ಲಕ್ಕಿಲ್ಲ, ಎರಡು ಸಾವಿರ ಕಣ್ಣು ಆಗಬೇಕು, ಎರಡು ಸಾವಿರ ಕೈ ಆಗಬೇಕು, ಹಾಗಲ್ಲ, ಎಲ್ಲ ಸಾವಿರ ಸಾವಿರ ಅಂತ ಹೇಳುವುದರ ಮೂಲಕವಾಗಿ ಸಹಸ್ರ ಶಬ್ದ ಅನಂತ ಅಂದರೆ ಸಾವಿರ ಅನ್ನೋದು ಅನಂತ ಅನಂತವಾದ ತಲೆಗಳು ಅಂದರೆ ಏನು, ಭಗವಂತನ ಅನಂತತ್ವವನ್ನು ಹೇಳುವಂಥದ್ದು. ತಥಾಚ ಅನಂತಾನಿ ಶಿಷ್ಯಾಣಿ ಅನಂತಾನಿ ಅಕ್ಷಿಣಿ ಅನಂತಾಹ ಪಾದಾಹ ಅನಂತಾ ಬಾಹವ ಇತಿ ಉಪಲಕ್ಷಣಂ, ಎಲ್ಲವೂ ಕೂಡ ಅನಂತ, ಪ್ರತಿಯೊಂದು ಕೂಡ ಯಾವುದೇ ಒಂದು ತಗೊಳ್ಳ್ರಿ ಎಲ್ಲವೂ ಕೂಡ ಅವನಲ್ಲಿ ಅನಂತತ್ವ ಇರುವಂಥದ್ದು ಅನ್ನೋದನ್ನು ಅಲ್ಲಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಹೇಳುವಂಥದ್ದು ಪಾದ ಶಬ್ದಸ್ಯ ಸಂಖ್ಯಾಸು ಪೂರ್ವಸ್ಯ ಇತ್ಯಂತ ಲೋಪ ಆ ವ್ಯಾಖ್ಯಾನ ಮುಂಚೆ ಹೋದರೆ ಪಾದ ಶಬ್ದಸ್ಯ ಸಂಖ್ಯಾ ಅನಂತಸಿ ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ಪಾತ್ ಅಂತಿದೆ, ಪಾದ ಶಬ್ದಸ್ಯ ಸಂಖ್ಯಾಸು ಪೂರ್ವಸ್ಯ ಇತಿ ಅಂತಲೋಪ ಅಂಥೇಳಿ ಸಹಸ್ರ ಪಾದ ಅಂತ ಹೇಳದೆ ಸಹಸ್ರ ಪಾತ್ ಅಂತ ಯಾಕೆ ಹೇಳಿದ್ದಾರೆ, ಸಹಸ್ರ ಪಾದ ಅಂತ ಹೇಳ್ಬೇಕಲ್ವಾ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಕರಣ ಸೂತ್ರವನ್ನು ಹೇಳ್ತಾ ಸಂಖ್ಯಾಸು ಪೂರ್ವಸ್ಯ ಅಂದರೆ ಸಹಸ್ರ ಅಂತ ಹೇಳಿದಾಗ ಸಂಖ್ಯೆ ಬಂದಾಗ ಸಹಸ್ರ ಪಾತ್ ಅದೇ ವಿಧವಾಗಿ ಚತುಷ್ಪಾತ್ ದ್ವಿಪಾತ್ ಪಾದ ಅನ್ನುವ ಶಬ್ದಕ್ಕೆ ಮುಂದೆ ಸಂಖ್ಯಾವಾಚಕವಾದದ್ದು ಎರಡು ಇರ್ಬೋದು ನಾಲ್ಕು ಇರ್ಬೋದು ಹತ್ತು ಇರ್ಬೋದು ಸಾವಿರ ಇರ್ಬೋದು ಯಾವುದೇ ಒಂದು ನಂಬರ್ ಬಂದಾಗ ಆ ಪಾದ ಶಬ್ದದಲ್ಲಿ ಇರುವಂತಹ ಆ ಅಕಾರ ಲೋಪವಾಗುತ್ತೆ, ಅವಾಗ ಸಹಸ್ರ ಪಾದ ಬದಲು ಸಹಸ್ರ ಪಾತ್ ಅಂತ ಆಗತ್ತೆ, ಸಂಖ್ಯೆ ಮುಂದೆ ಬಂದಾಗ ಅಕಾರದ ಕೊನೆಯಲ್ಲಿರುವ ಅಕಾರಕ್ಕೆ ಲೋಪ ಆಗತ್ತೆ, ಆದ್ದರಿಂದ ಸಹಸ್ರಪಾದ ಅನ್ನೋದು ಸಹಸ್ರಪಾತ್ ಅಂತ ಆಗತ್ತೆ ಅನ್ನುವ ವ್ಯಾಕರಣ ಸೂತ್ರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ವಿಧವಾಗಿ ನಾನು ಏವಂ ಅಶರೀರಂ ಪ್ರಜ್ಞಾ ಆತ್ಮ ಇತ್ಯಾದಿ ಶುತ್ಯ ಅರೂಪವದೇವ ಹಿ ತತ್ ಪ್ರಧಾನತ್ವಾತ್ ಅಂಥೇಳಿ ಇಲ್ಲಿ ಬ್ರಹ್ಮಸೂತ್ರ ಅರೂಪವದೇವ ಹಿ ತತ್ ಪ್ರಧಾನತ್ವಾತ್ ಅನ್ನುವ ಬ್ರಹ್ಮಸೂತ್ರ ಉಲ್ಲೇಖ ಮಾಡ್ತಾ ಭಗವಂತ ಪ್ರಾಕೃತವಾದ ರೂಪವಿಲ್ಲದವನು ಅನ್ನುವ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅವನು ಇರುವ ರೂಪ ಅನಂತವಾದದ್ದು ಇದೆ, ಪಾದಗಳು ತಲೆಗಳಿದೆ ಅಂತ ಹೇಳಿದಾಗ ಕೂಡ ಜನಗಳಿಗೆ ಕಲ್ಪನೆ ಬರುವಾಗ ಓಹೋ ಅನಂತವಾಗಿದೆ ಆದರೆ ಅದು ಒಂದು ಪ್ರಾಕೃತವಾದ ರೂಪವೇ ಫಿಸಿಕಲ್ ಫಾರ್ಮ್ ಅಂತ ಭಾವನೆ ಮಾಡುವ ಅವಕಾಶ ಇದೆ. ಅದಕ್ಕೆ ಅದು ಹಾಗಲ್ಲ, ಅವನಿಗೆ ಅರೂಪವ ದೇವಹಿ ತತ್ ಪ್ರಧಾನತ್ವಾತ್ ಅಂತ ಹೇಳುವಾಗ ಅವನು ರೂಪವಿಲ್ಲದವನು ಅಂತ ಹೇಳಿ ನಮ್ಮನ್ನ ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದೇ ಹೇಳ್ತಾ ಇದ್ದಾರೆ, ನಾನು ಏವಂ ಅಶರೀರಂ ಪ್ರಜ್ಞಾತ್ಮ ಅಂತ ಹೇಳಿದಾಗ ಇತ್ಯಾದಿ ಶುತ್ಯ ಅರೂಪವದ್ ಏವ ಹಿ ತತ್ ಪ್ರಧಾನತ್ವಾತ್ ಅಂತ ಹೇಳಿ ಈ ಮಂತ್ರದಲ್ಲಿರುವಂತಹ ಎಲ್ಲವೂ ಕೂಡ ಪಾದಗಳು ಎಲ್ಲವೂ ಕೂಡ ಪ್ರತಿಯೊಂದು ಅವಯವೂ ಕೂಡ ಅರೂಪವನ್ನೇ ಅಂದರೆ ಅವನಿಗೆ ಪ್ರಾಕೃತ ರೂಪವಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿ ಶ್ರುತಿ ಅರ್ಥವನ್ನು ಏನಂದರೆ ಅರೂಪವ ದೇವಹಿತತ್ವ ಬ್ರಹ್ಮಸೂತ್ರಕ್ಕೆ ವಿರೋಧ ಬರುತ್ತೆ ಇದಲ್ವಾ, ಅವನಿಗೆ ರೂಪ ಇಲ್ಲ ಅಂತ ಹೇಳ್ತಾ ಮಲ್ತು ತಲೆ ಇದೆ ಕಣ್ಣಿದೆ ಅಂತ ಹೇಳಿದರೆ ವಿರೋಧ ಬರ್ತಾ ಇದಲ್ವಾ ಅಂತ ಹೇಳಿದರೆ ಅದಕ್ಕೆ ಐತರೇಯ ಉಪನಿಷತ್ತಿನ ವಾಕ್ಯವನ್ನು ಹೇಳ್ತಾರೆ ಭಗವಂತ ಅವನಿಗೆ ದೇಹರ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್ ಅಂಡ್ ಬಿಸ್ ಅಂತ ನೋಡ್ರಿ, ದೇಹರಹಿತ ಪ್ರಜ್ಞಾತ್ಮ ಅನ್ನುವ ಜ್ಞಾನ ಸ್ವರೂಪನಾಗಿದ್ದಾನೆ, ಅವನು ರೂಪವೇ ಜ್ಞಾನಾತ್ಮಕವಾದ ರೂಪ ಅನ್ನುವುದು ಐತರೇಯ ಉಪನಿಷತ್ತಿನ ಶ್ರುತಿ ವಾಕ್ಯ ಅದನ್ನು ತಿಳಿಸಿಕೊಡುತ್ತೆ. ಅದೇ ವಿಧವಾಗಿ ಪರಮಾತ್ಮ ಅವನು ಅರೂಪವತ್ ಏವ, ನಮಗೆ ಬ್ರಹ್ಮಸೂತ್ರ ಹೇಳುವಂತಹ ಮಾತು ಅರೂಪವತ್ ಏವ, ಅವನು ರೂಪವಿಲ್ಲದವನೇ ಅಂತ ನಮಗೆ ಹೇಳುತ್ತೆ. ಸೊ ಆದ್ದರಿಂದ ಆ ಬ್ರಹ್ಮಸೂತ್ರದ ಮಾತು ಅರೂಪವದೇವ ಹಿ ತತ್ ಪ್ರಧಾನತ್ವಾತ್ ಅನ್ನುವ ಬ್ರಹ್ಮಸೂತ್ರ ಹೇಳ್ಬೋದು, ಅವನಿಗೆ ಪ್ರಕೃತವಾದ ರೂಪ ಇಲ್ಲ, ದೇಹರಹಿತನು ಅನ್ನುವುದನ್ನೇ ಹೇಳುತ್ತೆ. ಸೊ ಆದ್ದರಿಂದ ಈ ಶ್ರುತಿಯ ಅರ್ಥ ಹೇಳುವಾಗ ಭಗವಂತ ಅಶರೀರ ದೇಹರಹಿತ ಪ್ರಜ್ಞಾತ್ಮ ಜ್ಞಾನಸ್ವರೂಪ ಆಗಿದ್ದಾನೆ ಅನ್ನುವುದು ಐತರಿ. ಎರಡನ್ನು ಅಂದರೆ ರೂಪ ಇದೆ ಅಂತ ಹೇಳ್ತಾರೆ, ರೂಪ ಇಲ್ಲ ಅಂತಾರೆ. ಎರಡು ತಲೆ ಇದೆ ಅಂತಾರೆ, ತಲೆ ಕಾಲು ಮುಂತಾದ ಅವಯವಗಳಿದೆ ಅಂತಾರೆ, ಅವಯವಗಳಿಲ್ಲ ಅಂತ ಹೇಳ್ತಾರೆ. ಎರಡೂ ಪರಸ್ಪರ ವಿರೋಧ ವಚನಗಳಿದಲ್ಲವಾ ಅಂತ ಹೇಳಿದರೆ ನಿಮ್ಗೆಲ್ಲರೂ ತಿಳಿದಂತೆ ಅದು ಜ್ಞಾನಾನಂದಾತ್ಮಕವೇ ಆಗಿದೆ. ಪ್ರತಿಯೊಂದು ಅವಯವ ಕೂಡ ಭಗವಂತನದು ಜ್ಞಾನ ಆನಂದ ಆತ್ಮಕವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಅಲ್ಲಿ ಹೇಳುವಂತಹದ್ದು ಅಸ್ಥೂಲಂ ಅಣಣು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಸ್ಥೂಲತ್ವ ಗ್ರಾಸ್ ಬಾಡಿ ಇಲ್ಲ. ಅಣುತ್ವ ಅಣನು ಅಂತ ಹೇಳಿದ್ರೆ ಅದು ದೊಡ್ಡದಾಗೋದು, ಸ್ಮಾಲ್ ಆಗೋದು, ಸೈಜ್ನಲ್ಲಿ ಚೇಂಜ್ ಆಗೋದು, ಇವೆಲ್ಲವೂ ಇಲ್ಲದ್ದು. ಸೊ ಈ ಯಾವಾಗಲೂ ಕೂಡ ಅವನಿಗೆ ಪ್ರಾಕೃತ ರೂಪವಿಲ್ಲ. ಆದ್ದರಿಂದ ಅವನು ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ದೊಡ್ಡ ಚಿಕ್ಕ ರೂಪಗಳು ಏಕಕಾಲದಲ್ಲಿಯೇ ಧಾರಣ. ಯಾಕಂದ್ರೆ ಪ್ರಾಕೃತವಾಗಿದ್ದರೆ ಈಗ ದೇಹ ತಗೊಂಡ್ರೆ ಅದು ಬೆಳೆಯುವುದು ಚಿಕ್ಕದು ದೊಡ್ಡದಾಗಬೇಕಂದ್ರೆ ವಿಕಾರ ರೂಪದಿಂದ ದೊಡ್ಡದು ಚಿಕ್ಕದಾಗತ್ತೆ. ವಿಕಾರವಿಲ್ಲದೆ ಏಕಕಾಲದಲ್ಲಿಯೇ ದೊಡ್ಡದಾಗಿಯೂ ಚಿಕ್ಕದಾಗಿಯೂ ಇರಬಲ್ಲನವನಾಗಿದ್ದಾನೆ. ಅದು ಹೇಗೆ ಸಾಧ್ಯ ಅನ್ನೋದು ನಮಗೆ ಊಹೆ ಮಾಡಲಿಕ್ಕಾಗೋದಿಲ್ಲ. ಆ ಒಂದು ವಿಷಯದಲ್ಲಿ ಮಾತ್ರ ಅಚಿಂತ್ಯ ಅದ್ಭುತ ಶಕ್ತಿ ಅಂತಲೇ ನಾವು ಹೇಳಲಿಕ್ಕಾಗತ್ತೆ. ಏಕಕಾಲದಲ್ಲಿ ಪರಸ್ಪರ ವಿರೋಧ ವಚನಗಳು ಭಗವಂತನಲ್ಲಿ ಕೂಡತ್ತೆ ಅನ್ನೋದಕ್ಕೆ ಕಾರಣ ಅವನು ಪ್ರಾಕೃತನಲ್ಲ. ಪ್ರಕೃತಿ ನಿಯಮಗಳಂದ್ರೆ ಈ ಪ್ರಕೃತಿಯ ನಿಯಮಗಳು ಯಾವುದಿದೋ ಅವು ಯಾವುದು ಅವನಿಗೆ ವರ್ತಿಸುವುದಿಲ್ಲ. ಅದಕ್ಕೆ ಈ ಪುರುಷ ಸೂಕ್ತವು ಕೂಡ ಅದನ್ನೇ ಹೇಳುತ್ತೆ. ಮೊದಲನೇ ಮಂತ್ರ ಅವನು ಪ್ರಕೃತಿಗೆ ಮೀರಿ ನಿಂತಿದ್ದಾನೆ ಅಂದ್ರೆ ಪ್ರಕೃತಿಯ ನಿಯಮಗಳು ಯಾವುದು ಅವನಿಗೆ ವರ್ತಿಸಲಿಲ್ಲ ಅನ್ನೋದು ಆಟೋಮ್ಯಾಟಿಕ್ ಆಗಿ ಇಂಪ್ಲೈ ಆಗುತ್ತೆ. ಪ್ರಕೃತಿಗಳಿಗೆ ಮೀರಿ ನಿಂತಿದ್ದಾನೆ ಅನ್ನೋದನ್ನೇ ಇಲ್ಲಿ ಈ ಮಂತ್ರ ಹೇಳುತ್ತೆ ನಮಗೆ. ಆದ್ದರಿಂದ ಪ್ರಾಕೃತ ರೂಪ ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲಿ ಅಪ್ರಾಕೃತವಾದ ಅವನಿಗೆ ಕೈಕಾಲುಗಳು ಹೇಳುವಾಗ ಇಲ್ಲಿ ಈಗ ಪರಮಾತ್ಮ ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ ಅಂತ ಹೇಳಿದಾಗ ಇಲ್ಲಿ ಅವನು ಸಭೂಮಿಂ ವಿಶ್ವತಃ ಆವೃತ್ಯ ಅತ್ಯತಿಷ್ಠತ್ ಅಂತ ಹೇಳಿದ್ದಾರೆ. ಅವನು ಭೂಮಿಯನ್ನು ಅಂತ ಪ್ರಯೋಗ ಮಾಡಿದ ಶಬ್ದ. ಇಲ್ಲಿ ಭೂಮಿ ಶಬ್ದ ಅರ್ಥ್ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇಲ್ಲ, ಅದನ್ನು ಈಗ ನೆಕ್ಸ್ಟ್ ಅದರಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಭಗವಂತ ಭೂಮಿ ಶಬ್ದಕ್ಕೆ ಮೀರಿ ಅಂದ್ರೆ ಭೂಮಿ ಅಂದ್ರೆ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳುವಾಗ ಒಂದು ಉದಾಹರಣೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಈಶಾವಾಸ್ಯ ಉಪನಿಷತ್ತು ನೋಡುವಾಗ ಈಶಾವಾಸ್ಯಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳ್ತಾರೆ ನೋಡ್ರಿ. ಯತ್ಕಿಂಚ ಜಗತ್ಯಾಂ ಜಗತ್ ಅನ್ನುವ ಶಬ್ದಕ್ಕೆ ಪ್ರಪಂಚ ಅಂತ ಅಷ್ಟೇ ಹೆಸರಿದೆ, ನಾರ್ಮಲ್ ಆಗಿ ಪ್ರಸಿದ್ಧವಾಗಿರುವಂಥದ್ದು. ಆದರೆ ಜಗತ್ಯಾಂ ಜಗತ್ ಜಗತಿಯಲ್ಲಿರುವ ಜಗತ್ ಎರಡು ಸಾರಿ ಜಗತ್ ಶಬ್ದ ಪ್ರಯೋಗ ಮಾಡಿದ್ದಾರೆ. ಏನದು ಅಂತ ಹೇಳಿದಾಗ ಅಲ್ಲಿ ಆ ವ್ಯಾಖ್ಯಾನ ನೋಡುವಾಗ ಅಲ್ಲಿ ಪ್ರಕೃತಿ ಅನ್ನುವ ಅರ್ಥದಲ್ಲಿ ಜಗತ್ ಅಂದ್ರೆ ಪ್ರಕೃತಿಯಲ್ಲಿ ಈ ಪ್ರಪಂಚ ಎಲ್ಲವೂ ಪ್ರಕೃತಿಗೆ ಒಳಗಾಗಿದೆ, ಪ್ರಕೃತಿಯ ನಿಯಮಕ್ಕೆ ಒಳಗಾಗಿದೆ. ಆ ಪ್ರಕೃತಿ ಭಗವಂತನ ನಿಯಮಕ್ಕೆ ಒಳಗಾಗಿದೆ. ಸೊ ಆ ಭಗವಂತ ತನ್ನ ಮೇಲೆ ಆಧಾರ ಪಟ್ಟಿರುವಂತಹ ಪ್ರಕೃತಿ, ಆ ಪ್ರಕೃತಿಗೆ ಒಳಗಾಗಿರುವಂತಹ ಈ ಪ್ರಪಂಚ, ಆ ಪ್ರಪಂಚವನ್ನು ಕೂಡ ಹೊರಗಿಂದಲೂ ಒಳಗಿಂದಲೂ ನಿಯಮನ ಮಾಡ್ತಾನೆ, ಅದರ ಒಳಗೆ ಪ್ರವೇಶ ಮಾಡಿದ್ದಾನೆ. ಇದು ಭಗವಂತನಿಗೆ ಆವಾಸ ಯೋಗ್ಯವಾಗಿದೆ. ಪ್ರಕೃತಿಗೆ ಒಳಪಟ್ಟಿರುವಂತಹ ಈ ಪ್ರಪಂಚ ಭಗವಂತನಿಗೆ ಆವಾಸ ಯೋಗ್ಯವಾಗಿದೆ. ಈ ಇಡೀ ಪ್ರಕೃತಿ, ಸಮಸ್ತ ಪ್ರಕೃತಿಯು ಭಗವಂತನನ್ನು ಆಶ್ರಯ ಮಾಡಿಕೊಂಡಿದೆ. ಈ ಪ್ರಪಂಚ ಪ್ರಕೃತಿಯನ್ನು ಆಶ್ರಯ ಮಾಡಿಕೊಂಡಿದೆ. ಆ ಪ್ರಕೃತಿ ಅಂತ ಹೇಳಿದಾಗ ಒಂದು ಜಡ ಪ್ರಕೃತಿಯೂ ಇದೆ, ಅದನ್ನು ನಿಯಮನ ಮಾಡುವಂತಹ ಲಕ್ಷ್ಮಿ ಚೇತನ ಪ್ರಕೃತಿ ಎರಡೂ ಅಲ್ಲಿ. ಸೊ ಆದ್ದರಿಂದ ಆ ಭಗವಂತ ಅಲ್ಲಿದ್ದಾನೆ ಅಂತ ಹೇಳೋ ಜಗತ್ ಅನ್ನುವ ಶಬ್ದ ಹೇಗಾದರೆ ಪ್ರಕೃತಿಯನ್ನು ಹೇಳುತ್ತೋ ಹಾಗೆ ಇಲ್ಲಿ ಹೇಳ್ತಾ ಇದು ಈಶಾವಾಶ್ಯೇ ಜಗತಿ ಶಬ್ದ ಇವ ಅತ್ರ ಭೂಮಿ ಶಬ್ದ ಸರ್ವ ಆಧಾರತ್ವ ಸಾಮ್ಯೇನ ವಾ ಭವತಿ ಅತ್ರ ಅಂಥೇಳಿ ಜಗತ್ ಇತಿ ಔಣಾದಿಕ ಮೀ ಪ್ರತ್ಯಯಾಂತಯ ಯೋಗೇನ ವಾ ಪ್ರಕೃತಿ ಪರಹ ಅಂತ. ಅಂದ್ರೆ ಏನು, ಭೂ ಅನ್ನುವ ಶಬ್ದ ತಗೊಳ್ರಿ. ಈ ಭೂಮಿ ಅಂತ ತಗೊಂಡ್ರೆ ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಭೂಮಿ ಶಬ್ದಕ್ಕೆ ನೀವು ಪ್ರಕೃತಿ ಅಂತ ಹೇಗೆ ಅರ್ಥ ಮಾಡ್ತೀರಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭೂ ಅಂತ ತಗೊಂಡ್ರೆ ಭೂ ಭವತಿ ಭೂ ಧಾತು ಭೂ ಸತ್ತ ಅಂತಾಯಾಮ್ ಅಂತೇಳಿ ಧಾತು ಇರುವಂಥದ್ದು ಭೂ ಇರುವಂಥದ್ದು ಇಲ್ಲ ಭೂ ಅಂತ ಹೇಳಿದರೆ ಇರುವಂಥದ್ದು ಭವಂತಿ ಭೂತಾನಿ ಅಸ್ಯಾಮಿತಿವ ಅಸ್ಯ ಅವಿತ್ ಅಂ ಅಭೂತ್ ಇತಿವ ಭೂಮಿ ಅಂದರೆ ಏನು ಭೂಮಿ ಎರಡು ಅಕ್ಷರಗಳಿವೆ ಅಲ್ಲಿ ಭೂ ಅಂದರೆ ಇರುವಂತ ಇರುವಿಕೆ ಆರ್ ಇರುವಂಥದ್ದು ಎರಡು ಕೂಡ ಇರುವಿಕೆ ಇರುವಂಥದ್ದು ಎಲ್ಲವೂ ಕೂಡ ಯಾವುದ್ಯಾವುದು ಇದೆಯೋ ಅವೆಲ್ಲ ಒಂದು ಪ್ರಾಣಿಗಳು ಜಡವಾದ ಪ್ರಕೃತಿ ಚೇತನಾಚೇತನ ಜಗತ್ತು ಸೊ ಸಮಸ್ತ ಚೇತನಗಳು ಸಮಸ್ತ ಜಡವಸ್ತುಗಳು ಇರುವಂಥದ್ದು ಯಾವುದಿದೋ ಅವೆಲ್ಲವೂ ಭೂ ಇಂದ ಬರುತ್ತೆ ಆವಾಗ ಅದಕ್ಕೆ ಒಂದು ಉಣಾದಿಸ ನಿಯೋಮಿಹಿ ಅಂತ ಉಣಾದಿ ಸೂತ್ರ ಒಂದು ಬರುತ್ತೆ ಅಂದರೆ ಈ ಭೂ ಅನ್ನುವ ಧಾತುವ ಮೇಲೆ ಭೂ ಅನ್ನೋದು ಧಾತು ಇಟ್ಸ್ ಜಸ್ಟ್ ರೂಟ್ ಅದು ಇಟ್ ನೀಡ್ಸ್ ಒಂದು ಪ್ರತ್ಯಯ ಇರಬೇಕು ಅದು ಎಂಡ್ ಆಗಬೇಕು ಅದನ್ನು ಒಂದು ಕಾಂಪ್ಯಾಕ್ಟ್ ಫಾರ್ಮ್ ಇರಬೇಕಂದ್ರೆ ಧಾತುವನ್ನು ಆಸ್ ಇಟ್ ಈಸ್ ನಾವು ತಗೊಳ್ಳಕ್ಕಿಲ್ಲ ಆ ಭೂ ಅನ್ನುವ ಧಾತುವಿಗೆ ಅದಕ್ಕೆ ಭವತಿ ಭವಂತ ಈ ವಿಧವಾಗಿ ಒಂದು ಎಂಡಿಂಗ್ ಬರುತ್ತೆ ಹಾಗೆ ಇಲ್ಲಿ ಕೂಡ ಭೂ ಧಾತುವಿಗೆ ಮೀ ಅನ್ನುವ ಪ್ರತ್ಯಯ ಅದೊಂದು ಪ್ರತ್ಯಯ ಆ ಪ್ರತ್ಯಯ ಏನ ಹೇಳುತ್ತಂದ್ರೆ ಅದನ್ನು ಎಂಡ್ ಮಾಡೋ ಅದನ್ನು ಒಂದು ಫಾರ್ಮೇಶನ್ ಕೊಡುತ್ತೆ ಆದ್ದರಿಂದ ಈ ಮೀ ಅನ್ನುವ ಧಾತು ಅದಕ್ಕೆ ಫಾರ್ಮೇಶನ್ ಕಂಪ್ಲೀಷನ್ ಕೊಡೋದಕ್ಕಾಗಿ ಆ ಧಾತುಗೆ ಧಾತು ಮೇಲೆ ಪ್ರತ್ಯಯ ಬರುತ್ತೆ ಧಾತು ಪ್ರತ್ಯಯ ಎರಡು ಸೇರಿ ಭೂ ಮೀ ಆಗುತ್ತೆ ಮೀ ಅನ್ನೋದು ಪ್ರತ್ಯಯ ಆ ಪ್ರತ್ಯಯದಿಂದ ಕೊನೆಗೊಂಡಂತಹ ಭೂ ಅನ್ನುವ ಧಾತುವಿಗೆ ಭೂಮಿ ಅಂದರೆ ಈ ಭೂಮಿ ಅನ್ನುವುದು ಪ್ರಕೃತಿಯನ್ನು ತೋರಿಸುವಂಥದ್ದು ಪ್ರಕೃತಿಯಲ್ಲಿರೋದೆಲ್ಲ ಇದೆ ಅವೆಲ್ಲವೂ ಇದೆ ಅದರಲ್ಲಿ ಪ್ರಾಣಿಗಳು ಇದ್ದಾರೆ ಜಡವಾದ ಪ್ರಕೃತಿ ಇದೆ ಇವೆಲ್ಲವೂ ಇದೆ ಅವೆಲ್ಲವೂ ಕೂಡ ಈ ಭೂಮಿ ಶಬ್ದದಿಂದ ನಮಗೆ ವಾಚ್ಯವಾಗಿದೆ ಅಂಥೇಳಿ ಇಲ್ಲಿ ಭೂಮಿ ಅನ್ನುವುದು ಪ್ರಕೃತಿ ಪರವಾದ ಹೇಗಾದರೆ ಜಗತ್ ಅನ್ನುವುದು ಪ್ರಕೃತಿ ಪರವಾದ ಶಬ್ದವೇ ಪ್ರಕೃತಿಯನ್ನು ಹೇಳುತ್ತೋ ಹಾಗೆ ಭೂಮಿ ಅನ್ನುವುದು ಕೂಡ ಪ್ರಕೃತಿಯನ್ನೇ ಹೇಳುತ್ತೆ ಪ್ರಕೃತಿಯೇ ವಾಚ್ಯ ಪ್ರಕೃತಿ ವಾಚ್ಯವಾದಂತಹ ಶಬ್ದ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಕೃತಿ ಇತಿ ವಾಚ್ಯೆ ಭೂಮಿ ಇತಿ ಯುಕ್ತಿ ಅಂತ ಹೇಳಿದಾಗ ಮತ್ತು ಭೂಮಿ ಅಂತ ಹೇಳಿದಾಗ ಅಷ್ಟೇ ಅಲ್ಲದೆ ಇನ್ನೊಂದು ವಿಧವಾಗಿ ಹೇಳ್ತಾ ಇದ್ದಾರೆ ಅದು ಒಂದು ರೀತಿ ಮತ್ತು ಭೂಮಿ ಅಂದರೆ ನೀವು ಪಂಚಭೂತಗಳಲ್ಲಿ ಭೂಮಿ ಪೃಥ್ವಿ ಆಪಸ್ ತೇಜ ವಾಯುರ ಆಕಾಶಗಳು ಉಪಲಕ್ಷಣತೆಯ ಭೂಮಿ ಅನ್ನುವ ಉಪಲಕ್ಷಣ ಇಟ್ಟುಕೊಂಡ್ರೆ ಪಂಚಭೂತಗಳು ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ದೇಹಗಳಿರುವಂತಹ ಜೀವರಾಶಿಗಳಿದ್ದಾರೆ ಪರಮಾತ್ಮ ಪಂಚಭೂತಗಳನ್ನು ತಾನು ಒಳಗಿದ್ದು ಅವುಗಳನ್ನು ಕೂಡ ಅವನ ದೇಹ ನಿಜವಾಗಿ ಅವನಿಗೆ ದೇಹ ಅಲ್ಲ ಅವನಿಗೆ ಕೂಡ ಪಂಚಭೂತಾತ್ಮಕ ವಿಗ್ರಹ ಇದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಅಧಿಷ್ಠಾನ ಅಂತೀವಿ ನೋಡ್ರಿ ಹಾಗೆ ಭಗವಂತ ಹೇಗಾದ್ರೆ ವಿಗ್ರಹಗಳು ಭಗವಂತನಿಗೆ ಒಂದು ಪ್ರತೀಕ ಇಟ್ಟುಕೊಂಡು ನಾವು ಮಾಡ್ತೀವೋ ಹಾಗೆ ಈ ಪಂಚಭೂತಗಳು ಕೂಡ ಅವನ ಒಂದು ಪ್ರತೀಕಗಳು ಅವನ ವಿಗ್ರಹಗಳು ಆದ್ದರಿಂದ ಪರಮಾತ್ಮನಿಗೆ ಪಂಚಭೂತಾತ್ಮಕ ವಿಗ್ರಹ ಅಂತಲೂ ಕರೀತಾರೆ ಅದೇ ಲೌಕಿಕ ನಾಮಿವ ನ ಇತಿ ವಕ್ತುಂ ಲೌಕಿಕ ನಮಗೂ ಪಂಚಭೂತಾತ್ಮಕ ದೇಹ ಇದೆಯೋ ಅವನಿಗೆ ಪಂಚಭೂತಾತ್ಮಕ ದೇಹ ಇದೆ ನಮಗೆ ಪಂಚಭೂತಾತ್ಮಕ ದೇಹ ಇದೆ ಅವನಿಗೆ ಆ ದೇಹದಂತೆ ಅಂದ್ರೆ ಅವನಿಗೆ ದೇಹದಂತೆ ದೇಹವೇ ಅಲ್ಲ ನಮಗೆ ಇದು ದೇಹವೇ ಸೊ ನಮಗೆ ಪಂಚಭೂತಾತ್ಮಕ ದೇಹ ಇದೆ ಅವನಿಗೆ ಪಂಚಭೂತಾತ್ಮಕ ಯಾಕಂದ್ರೆ ಅವನಿಗೆ ಫಿಸಿಕಲ್ ಆಗಿ ಪಂಚಭೂತಾತ್ಮಕ ದೇಹ ಇಲ್ಲ ಆದರೂ ಕೂಡ ಪಂಚಭೂತಗಳಲ್ಲಿ ಅವನು ನೆಲೆಸಿದ್ದಾನೆ ಅಂದ್ರೆ ಆ ಪಂಚಭೂತಗಳು ಅವನ ದೇಹವಿದ್ದಂತೆ ಅಂತ ಎಲ್ಲ ಕಡೆ ಬರುತ್ತೆ ಭೂಮಿ ಅವನ ಪೃಥ್ವಿ ಶರೀರಂ ಅಂತ ಎಲ್ಲ ಬರುತ್ತೆ ಅವನಿಗೆ ಪೃಥ್ವಿ ಶರೀರವಾಗಿದೆ ಭೂಮಿ ಅವನ ಶರೀರ ಅಂತ ಬರುತ್ತೆ ಆದರೆ ನಾವು ವಿಶಿಷ್ಟಾದ್ವೈತಿಗಳು ಶರೀರ ಶರೀರ ಭಾವದಲ್ಲಿ ನಾವು ಆ ವಿಧವಾಗಿ ಶರೀರ ಶರೀರ ಭಾವ ಅಲ್ಲ ಅವನಿಗೆ ಶರೀರ ಅಂತ ಹೇಳಿದಾಗ ಶರೀರವಿದ್ದಂತೆ ಯಾಕಾಗಿ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ನ ಲೌಕಿಕ ನಾಮಿವ ನ ಇತಿ ವಕ್ತುಂ ಅವನಿಗೆ ಲೌಕಿಕರಂತೆ ಅದು ಶರೀರ ಶರೀರ ಭಾವ ನಮಗೆಲ್ಲ ಇದ್ದಂತೆ ಅವನಿಗೆ ಶರೀರ ಶರೀರ ಭಾವ ಅವನಿಗಿಲ್ಲ ಅಂದ್ರೆ ಅದು ಅವನ ಶರೀರವಲ್ಲ ಇಟ್ ಈಸ್ ನಾಟ್ ಆಕ್ಚುಲಿ ಹಿಸ್ ಬಾಡಿ ಶರೀರದಂತೆ ಅಂತಾನೆ ನಾವು ಅರ್ಥ ಮಾಡಬೇಕು ಯಾಕಂದ್ರೆ ಇಲ್ಲ ಅಂದ್ರೆ ಅನ್ಯತ್ರ ವಿರೋಧ ಬರುತ್ತೆ ಬೇರೆ ವಾಕ್ಯಗಳಿಗೆ ವಿರೋಧ ಬರುತ್ತೆ ಆದ್ದರಿಂದ ಆ ಭೂಮಿ ಅದೇ ವಿಧವಾಗಿ ಪಂಚಭೂತಗಳು ಅವನಿಗೆ ಶರೀರ ವಿದ್ದಂತೆ ಅಂದ್ರೆ ಅವರ ಒಳಗೆ ನಿಂತು ಅವನು ಅದನ್ನು ವಿಗ್ರಹ ರೂಪ ಅಂದ್ರೆ ಅದು ಅವನು ಒಂದು ಪ್ರತೀಕ ಇದ್ದಂತೆ ಇರುತ್ತೆ ಅಂತ ಹೇಳ್ತಾ ಅದಕ್ಕೆ ಇದು ಈ ಶಬ್ದವನ್ನು ಪ್ರಯೋಗ ಮಾಡುವುದಕ್ಕಂದ್ರೆ ಭೂಮಿ ಅಂದರೆ ಪ್ರಕೃತಿ ಅಂತ ಅರ್ಥ ಇರುವಾಗ ಪ್ರಕೃತಿ ಅಂತಾನೆ ಪ್ರಯೋಗ ಮಾಡಬಹುದಾಗಿತ್ತಲ್ವಾ ಭೂಮಿ ಅಂತ ಯಾಕೆ ಮಾಡಬೇಕು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ಸುಮ್ಮನೆ ಪ್ರಕೃತಿ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಆಯ್ತು ಆದ್ರೆ ಭೂಮಿ ಅಂತ ಪ್ರಯೋಗ ಮಾಡುವುದರ ಮೂಲಕವಾಗಿ ಭೂಮಿ ಹಾಗೆ ಪಂಚಭೂತಗಳನ್ನು ಆ ಪಂಚಭೂತಗಳಿಂದ ಮಾಡಲ್ಪಟ್ಟ ಪ್ರಕೃತಿಯನ್ನು ಅದನ್ನು ಆ ಪಂಚಭೂತಾತ್ಮಕವಾದ ದೇಹ ಇರುವ ಪ್ರಾಣಿಗಳಿದ್ದಾರೆ ಅವರನ್ನು ಎಲ್ಲವನ್ನು ಸಮತೀತ ಕ್ಷರಾಕ್ಷರಂ ಅಂತ ನಾವು ಯಾವುದನ್ನು ನೋಡಿದ್ದೀವೋ ಕ್ಷರಾಕ್ಷರಗಳು ಅಂದ್ರೆ ಕ್ಷರ ಅಕ್ಷರ ಅಂತ ಹೇಳಿದಾಗ ಅಲ್ಲಿ ಜಡ ಅನ್ನೋದು ಉಪಲಕ್ಷಣತೆಯ ತಗೊಂಡಿದ್ದೀವಿ. ಇಲ್ಲಿ ಅದರ್ವೇ ಇಲ್ಲಿ ಜಡ ಹೇಳೋದಾಗ ಚೇತನಗಳನ್ನು ಉಪಲಕ್ಷಣತೆಯ ತಗೊಳ್ತಾ ಇದ್ದೀವಿ. ಸೊ ಹೀಗೆ ಒಟ್ಟಾರೆ ಭಗವಂತ ಜಡಗಳಿಗೆ ಚೇತನಗಳಿಗೆ ಎಲ್ಲದಿಂದ ಕೂಡಿರುವಂತಹ ಈ ಇಡೀ ಪ್ರಕೃತಿಯನ್ನು ಬ್ರಹ್ಮಾಂಡವನ್ನು ಎಲ್ಲವನ್ನೂ ಕೂಡ ಮೀರಿ ನಿಂತಿದ್ದಾನೆ ಅಂತ ಹೇಳೋದಕ್ಕಾಗಿ ಇಲ್ಲಿ ಆ ಎಲ್ಲ ಭಾವಗಳು ಬರೋದಕ್ಕಾಗಿ ಭೂಮಿ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ, ಸುಮ್ಮನೆ ಪ್ರಕೃತಿ ಅಂತ ಪ್ರಯೋಗ ಮಾಡಲಿಲ್ಲ. ಆದ್ದರಿಂದ ಭೂಮಿ ಅನ್ನುವ ಉಪಲಕ್ಷಣ, ಉಪಲಕ್ಷಣ ಅಂದ್ರೆ ಎಕ್ಸಾಂಪಲ್, ಆ ರೂಪದಿಂದ ಇಟ್ಟುಕೊಂಡು ಪಂಚಭೂತಗಳು ಇಲ್ಲಿ ಇಂಪ್ಲೈ ಮಾಡ್ತಾ ಇದ್ದಾರೆ. ಈ ಪಂಚಭೂತಾತ್ಮಕವಾದ ದೇಹ ಇರುವ ಜೀವರಾಶಿಗಳನ್ನು ಇಂಪ್ಲೈ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಸ ಭೂಮಿಂ ವಿಶ್ವತೋರುತ್ವ ಅತ್ಯತಿಷ್ಠ ದಶಾಂಗುಳಂ ಅಂತ ಹೇಳ್ತಾ ಇದ್ದಾರೆ. ಭೂತ ಅತೀತಸ್ಯ ಅಪಿ ಪ್ರದರ್ಶನಾಯ, ಅದನ್ನು ಕೂಡ ಪಂಚಭೂತಗಳನ್ನು ಕೂಡ ಮೀರಿ ನಿಂತಿದ್ದಾನೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅದು ಹೇಳಿದ ಅನಂತರ ಇನ್ನೊಂದು ರಾಯರ ವ್ಯಾಖ್ಯಾನದಲ್ಲಿ ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋಯತಃ ಇತಿ ಮಾತ್ಸ್ಯವಚನಾತ್ ಅಂತ ಹೇಳಿ ಮತ್ಸ್ಯ ಪುರಾಣದಿಂದ ಕೋಟ್ ಮಾಡಿರುವಂತಹ ಪುರಾಣ ವಾಕ್ಯವನ್ನು ಕೂಡ, ಸ್ಮೃತಿ ವಾಕ್ಯವನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದು ಮತ್ಸ್ಯ ಪುರಾಣದ ಪೂರ್ತಿ ವಾಕ್ಯ ಹೀಗಿದೆ. ಅಲ್ಲಿ ಹೇಳುವಂತ ರಾಯರು ಹೇಳುವಾಗ ಅಲ್ಲಿ ಬಿಗಿನಿಂಗ್ ಪಾರ್ಟ್ ಮಾತ್ರ ಹೇಳಿ ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋಸೌ ಪರೋಯತಃ ಅಂತ ಫಸ್ಟ್ ಹಾಫ್ ಹೇಳಿದ್ದಾರೆ. ಎರಡನೇ ಹಾಫ್ ಅರೂಪವಾನ್ ಅಥ ಪ್ರೋಕ್ತ ಕ್ವತದ ವ್ಯಕ್ತ ತಪ್ಪರೇ ಅನ್ನೋದು ಎರಡನೇ ಭಾಗ. ಅದು ರಾಯರ ಇದರಲ್ಲಿ ಬಂದಿಲ್ಲ, ಅದನ್ನು ವ್ಯಾಖ್ಯಾನ ನೋಡಿದಾಗ ಅಲ್ಲಿ ಬರ್ತದೆ. ವ್ಯಾಖ್ಯಾನದಲ್ಲಿ ಸೂತ್ರ ಭಾಷ್ಯವನ್ನು ಹೇಳುವಾಗ ಆಚಾರ್ಯರು ಅಲ್ಲಿ ಹೇಳುವಂತಹ ಮಾತು. ಸೊ ಅರೂಪವದೇವ ಅಂತ ಯಾವ ಸೂತ್ರ ಬಂದಿದೋ ಆ ಸೂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಮತ್ಸ್ಯಪುರಾಣದ ವಚನವನ್ನು ಕೋಟ್ ಮಾಡ್ತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂತಹ ಮಾತು ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋಸೌ ಪರೋಯತಃ ಅರೂಪವಾನ್ ಅಥ ಪ್ರೋಕ್ತ ಕ್ವ ತದ್ ಅವ್ಯಕ್ತ ತಪ್ಪರಿ. ಅಲ್ಲಿ ಅವ್ಯಕ್ತ ಅನ್ನೋ ಶಬ್ದ ಲಕ್ಷ್ಮಿಯನ್ನು ಹೇಳುತ್ತೆ. ಅವ್ಯಕ್ತಳಾದ ಲಕ್ಷ್ಮಿಯನ್ನು ಕೂಡ ಅವಳಿಗಿಂತಲೂ ಶ್ರೇಷ್ಠವಾದ, ಅಂದರೆ ಅವನು ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯ ಅಸೌ ಪರೋಯತಃ, ಅಂದರೆ ಭೌತಿಕವಾದ ರೂಪ ಶರೀರ ಪಂಚಭೂತಾತ್ಮಕವಾದ ಶರೀರ ಇರುವಂತಹ ಜೀವರಾಶಿಗಳು ಯಾರಿದ್ದಾರೋ ಅವರು ಎಲ್ಲರನ್ನೂ ಕೂಡ ಮೀರಿ ನಿಂತಿದ್ದಾನೆ ಭಗವಂತ. ಆದ್ದರಿಂದ ಭೌತಿಕಾನಿ ಹಿ ರೂಪಾಣಿ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳು, ಭೌತಿಕವಾದ ದೇಹ ಇರುವ ಪ್ರಾಣಿಗಳು ಅವರಿಗೆ ಭಗವಂತನಿಗೆ ಈ ವ್ಯತ್ಯಾಸ ನೋಡುವಾಗ ಹೇಳ್ತಾರೆ. ಅಂದರೆ ಈ ದೇಹ ಅವರಿಗೆ ಇವರಿಗೆ ದೇಹ ಇದೆಲ್ಲವ ಅಂದರೆ ಪ್ರಾಣಿಗಳಿಗಿರುವ ದೇಹ ಅದು ದೇಹ ವಿಯೋಗ ಅನ್ನೋದಾಗುತ್ತೆ ಅವ್ರು. ಇಲ್ಲಿ ಭಗವಂತನಿಗೆ ದೇಹ ವಿಯೋಗ ಅನ್ನೋದಾಗುವುದಿಲ್ಲ, ಅದನ್ನು ನಾಶವಾದ ಕೂಡ ಅವನೇ ಅದನ್ನು ನಾಶ ಮಾಡ್ತಾನೆ ಹೊರತು ಅವನಿಗೆ ಅದು ವಿಯೋಗ ರೂಪದಿಂದ ಆಗುವಂಥದ್ದಲ್ಲ. ಅಂದ್ರೆ ಅಷ್ಟೇ ಅಲ್ಲದೆ ವಿಕಾರಗಳಿಲ್ಲ ಅವನಿಗೆ. ಆ ದೇಹ ಚಿಕ್ಕದಾಗಿ ದೊಡ್ಡದಾಗುವುದು, ಬೆಳೆಯುವುದು, ಆಮೇಲೆ ಮುದಿತನ ಬರುವುದು, ನಮಗೆ ನಿರ್ಬಲ ಬಲ ಕ್ಷೀಣ ಆಗುವುದು ಇತ್ಯಾದಿ ಲಕ್ಷಣಗಳೆಲ್ಲ ನಮಗಿರುತ್ತೆ. ಆದ್ರೆ ಅವನಿಗೆ ಅವ ಯಾವ ಲಕ್ಷಣಗಳು ಇರೋದಿಲ್ಲ, ನಶ್ವರತ್ವ ಅನ್ನೋದಿರೋದಿಲ್ಲ. ಸೊ ಚತುರ್ವಿಧ ನಾಶರಹಿತ ಅಂತ ನಾವು ನೋಡಿದ್ದೀವಿ ನೋಡ್ರಿ. ಅದೇ ವಿಧವಾಗಿ ಚತುರ್ವಿಧ ನಾಶರಹಿತ ಅವನಿಗೆ ನಾಲ್ಕು ವಿಧವಾದ ನಾಶಗಳು ಇಲ್ಲ, ಅದೆಲ್ಲ ನಾವು ನೋಡಿದ್ದೀವಿ. ಸೊ ಈ ವಿಧವಾಗಿ ಭೌತಿಕ ನಿಹಿ ರೂಪಾಣಿ ಭೂತೇಭ್ಯ ಭೌತಿಕವಾದ ರೂಪಗಳು ಇರುವ ಈ ಎಲ್ಲ ಪ್ರಾಣಿಗಳಿಗಿಂತಲೂ ಪರಹ ಶ್ರೇಷ್ಠನಾಗಿ ಮೀರಿದವನಾಗಿ ನಿಂತಿದ್ದಾನೆ. ಅರೂಪವಾನ್ ಅವನಿಗೆ ಪ್ರಾಕೃತವಾದ ರೂಪವೂ ಇಲ್ಲ, ಅಂದರೆ ಸಮಸ್ತವಾದ ಜಡ ಪ್ರಕೃತಿಗೂ ಮೀರಿ ನಿಂತಿದ್ದಾನೆ. ಅದು ಹೇಗೆ ಅಂತ ಹೇಳಿದ್ರೆ ಕ್ವತದ ಅವ್ಯಕ್ತ ತಪ್ಪರೆ, ಅವ್ಯಕ್ತರಾದ ಲಕ್ಷ್ಮಿಗಿಂತಲೂ ಶ್ರೇಷ್ಠನಾದ ಪರಮಾತ್ಮನಿಗೆ ಪ್ರಕೃತಿ ಹೇಗೆ ಬಂಧನ ಮಾಡಲಿಕ್ಕಾಗತ್ತೆ? ಪ್ರಕೃತಿ ಲಕ್ಷ್ಮೀದೇವಿಗೆ ಒಳಪಟ್ಟಿದೆ, ಲಕ್ಷ್ಮೀದೇವಿಗೂ ಒಳಪಟ್ಟಿದೆ, ಲಕ್ಷ್ಮೀದೇವಿ ಪರಮಾತ್ಮನಿಗೆ ಒಳಪಟ್ಟಿದ್ದಾಳೆ. ಆದ್ದರಿಂದ ಲಕ್ಷ್ಮಿಯನ್ನು ನೇಮನ ಮಾಡುವ ಪರಮಾತ್ಮ ಲಕ್ಷ್ಮಿಯಿಂದ ನೇಮನ ಮಾಡಲ್ಪಟ್ಟುವ ಪ್ರಕೃತಿಗೆ ಒಳಗಾಗುವುದನ್ನೋದು ಸಾಧ್ಯವೇ ಇಲ್ಲ. ಅದಕ್ಕೆ ಹೌ ಕೆನ್ ಇಟ್ ಹ್ಯಾಪನ್, ಎಲ್ಲಿಂದ ತದ್ ಅವ್ಯಕ್ತ ತಪ್ಪರೇ ಕ್ವಹ, ಹೌ ಕೆನ್ ಹೀ ಬಿ ಕಂಟ್ರೋಲ್ಡ್ ಬೈ ಎನಿಥಿಂಗ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಪ್ರಾಕೃತವಾದ ದೇಹ ಇರುವಂತಹ ಆ ಭಗವಂತನಿಗೆ ಉತ್ಪತ್ತಿ ನಾಶಗಳಿಲ್ಲ, ಅಷ್ಟೇ ಅಲ್ಲದೆ ವೃದ್ಧಿಕ್ಷಯಗಳು ಕೂಡ ಇಲ್ಲ, ಬೆಳೆಯುವುದು ಕಡಿಮೆ ಆಗುವುದು ಅನ್ನೋದು ಕೂಡ ಇಲ್ಲ. ಆದರೆ ಅವತಾರಗಳೆಲ್ಲ ಭಗವಂತ ಬೆಳೆಯುವುದು ಇದೆಲ್ಲ ಕಾಣಿಸುತ್ತಲ್ವಾ ಅಂತ ಹೇಳಿದ್ರೆ ಅವತಾರಗಳಲ್ಲಿ ಕಾಣಿಸುವುದಲ್ಲ, ಅವತಾರಗಳಲ್ಲಿ ಕಾಣಿಸುವುದಲ್ಲ. ಸೊ ಅವತಾರಗಳಲ್ಲಿ ಕಾಣಿಸ ಭಗವಂತ ತೋರಿಸಿಕೊಡ್ತಾನೆ ಹೊರತು ಅದು ಅವನಿಗೆ ಆಗುವುದಲ್ಲ. ಯಾಕಂದ್ರೆ ಉದಾಹರಣೆಗೆ ಕೃಷ್ಣಾವತಾರದಲ್ಲಿ ನೋಡಿದಾಗ ದೇವಕಿ ಹೇಳ್ತಾರೆ ಅಂತ ಪರಮಾತ್ಮ ತನ್ನ ಮತ್ತು ಚಿಕ್ಕ ಮಗುವಿನ ರೂಪವೆಲ್ಲ ತೋರಿಸಿಕೊಡ್ತಾನೆ ಸರ್. ಅಂದ್ರೆ ಅವನಿಗೆ ಈ ಬಂಧನಗಳು, ಈ ಬಂಧಕವಲ್ಲೇ ಅಲ್ಲ, ಅದೆಲ್ಲವನ್ನು ಭಗವಂತ ಮೀರಿ ನಿಂತಿದ್ದಾನೆ ಅನ್ನೋದನ್ನು ನಮಗೆ ಇಲ್ಲಿ ಅದನ್ನು ಹೇಳುತ್ತೆ. ಅತ್ಯತಿಷ್ಠತ್ ಅನ್ನೋ ಶಬ್ದ ನಮಗೆ ತಿಳಿಸ್ಕೊಡ್ತದೆ. ಅತ್ಯತಿಷ್ಠತ್ ಅಂದ್ರೆ ಮೀರಿ ನಿಂತಿದ್ದಾನೆ. ಸ ಪುರುಷ ಭೂಮಿಂ ಅತ್ಯತಿಷ್ಠತ್, ಆ ಪರಮಾತ್ಮ ಪುರುಷ ಶಬ್ದವಾಚ್ಯನಾದ ಪರಮಾತ್ಮ ಈ ಭೂಮಿಯನ್ನು ಅಂದ್ರೆ ಪ್ರಕೃತಿಯನ್ನು, ಪಂಚಭೂತಗಳನ್ನು, ಪಂಚಭೂತಾತ್ಮಕವಾದ ದೇಹ ಇರುವ ಚೇತನ ರಾಶಿಯನ್ನು, ಅವೆಲ್ಲವನ್ನು ಒಳಗೊಂಡಿರುವಂತಹ ಈ ಸಮಸ್ತ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡದ ಹೊರಗಿರುವ ತತ್ವಗಳನ್ನು, ಮಹತ್ತತ್ವ ಮುಂತಾದಗಳನ್ನು, ಅವೆಲ್ಲವನ್ನು ಕೂಡ ಅತ್ಯತಿಷ್ಠತ್ ಅತಿಕ್ರಮಿಸಿ ಇದ್ದಾನೆ, ವರ್ತತೆ. ಅತ್ಯತಿಷ್ಠತ್ ಅತಿಕ್ರಮ್ಯ ವರ್ತತೆ ಅನ್ನೋದು ಅತ್ಯತಿಷ್ಠತ್ ಶಬ್ದದ ಅರ್ಥ. ಅತಿ ಅತಿಷ್ಠತ್, ಅತಿಷ್ಠತ್ ಅಂದ್ರೆ ಇದ್ದಾನೆ, ವರ್ತತೆ. ಅತಿ ಅಂದ್ರೆ ಅತಿಕ್ರಮ್ಯ, ಅತಿಕ್ರಮಿಸಿ ಮೀರಿ ನಿಂತಿದ್ದಾನೆ ಅಂಥೇಳಿ. ಸೊ ಇಲ್ಲಿ ಸರ್ವದಾ ತದತಿಕ್ರಾಂತಃ ತದ್ ಅಸ್ಪುಷ್ಟ ಏವ ವರ್ತತೆ ಇತ್ಯರ್ಥ. ಅತಿಕ್ರಮಿಸಿ ಇರುವುದಂದ್ರೆ ಏನು, ಮೀರಿ ನಿಲ್ಲುವುದಂದ್ರೆ ಏನು ಅಂತ ಹೇಳಿದರೆ, ಅವು ಎಲ್ಲವೂ ಅವನ ಹಿಡಿತಕ್ಕೆ, ಅವನ ವಶದಲ್ಲಿ ನಿಂತಿದೆ. ಅವನು ಯಾವುದರ ವಶದಲ್ಲಿ ಇಲ್ಲ ಅನ್ನೋದು ಒಂದು, ಆದರೆ ಇನ್ನೊಂದು ಅದರ ಸಂಪರ್ಕವು ತದ್ ಅಸ್ಪುಷ್ಟ ಏವ ವರ್ತತೆ, ಅಂದರೆ ಅದರ ಪ್ರಭಾವ ಯಾವುದೂ ಇಲ್ಲ. ಭಗವಂತನನ್ನು ಅದು ಸ್ಪರ್ಶ ಮಾಡುವುದಿಲ್ಲ ಅಂತ ಹೇಳಿದರೆ ಅದರ ಪ್ರಭಾವಕ್ಕೆ ಅವನು ಒಳಗಾಗುವುದಿಲ್ಲ. ತದ್ ಅಸ್ಪುಷ್ಟ ಅಂದರೆ ಸ್ಪರ್ಶಿಸಲ್ಪಡುವುದಿಲ್ಲ, ಮುಟ್ಟಲ್ಪಡುವುದಿಲ್ಲ. ಈಸ್ ಅನ್ಟಚ್ಡ್, ಅನ್ಟೈಂಟೆಡ್ ಅಂತೀವಿ ನೋಡ್ರಿ, ಕಂಪ್ಲೀಟ್ಲಿ ಅನ್ಟೈಂಟೆಡ್. ಆ ವಿಧವಾಗಿ ಭಗವಂತ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ದ. ಅದಕ್ಕೆ ಈ ಪುರುಷ ಸೂಕ್ತದ ಈ ವಾಕ್ಯಕ್ಕೆ ಸಪೋರ್ಟಿಂಗ್ ಆಗಿರುವಂತಹ ಇನ್ನೊಂದು ಶ್ರುತಿ ವಾಕ್ಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದಿತ್ಯ ವರ್ಣಂ ತಮಸಪ್ರಸ್ತಾತ್ ಅನ್ನುವ ವಚನ ಬರುವ ಕೂಡ ಅಲ್ಲಿ ಕೂಡ ಆದಿತ್ಯ ವರ್ಣಂ ತಮಸಪ್ರಸ್ತಾತ್ ಅಂತ ಹೇಳುವಾಗ ಅಲ್ಲಿ ತಮಸ ಅಂದ್ರೆ ಏನ್, ತಮಸ್ ಅನ್ನುವುದು ಉಪಲಕ್ಷಣತೆಯ ಸತ್ವರಜಸ್ತಮೋ ಗುಣಗಳು, ಅಂದ್ರೆ ಎಲ್ಲಾ ಪ್ರಕೃತಿಯನ್ನು ಕೂಡ ಭಗವಂತ ಮೀರಿ ನಿಂತಿದ್ದಾನೆ ಅನ್ನೋದನ್ನು ಆದಿತ್ಯ ವರ್ಣಂ ಅಂದ್ರೆ ಕೋಟಿ ಸೂರ್ಯ ಅಲ್ಲಿ ಏಗೇನ್ ತುಚ್ಛೋಪಮ ಅಂತೀವಿ, ಅಂದ್ರೆ ಭಗವಂತ ಸೂರ್ಯನಂತೆ ಬಣ್ಣ ಇರುವವನು, ಪ್ರಕಾಶವುಳ್ಳವನು, ಅಂದ್ರೆ ಕೋಟಿ ಸೂರ್ಯರ ಪ್ರಕಾಶ, ಅನಂತ ಕೋಟಿ ಸೂರ್ಯರ ಪ್ರಕಾಶ ಎಲ್ಲ. ಸೊ ಇಷ್ಟು ಆದಿತ್ಯ ವರ್ಣಂ ಅಂತ ಹೇಳಿದ್ರೆ ಅತ್ಯಂತ ಸೂರ್ಯ ಅನಂತ ಸೂರ್ಯರ ಪ್ರಕಾಶವಿದ್ದಂತೆ ಭಗವಂತ ಪ್ರಕಾಶವಂತನಾಗಿ ಇರುವ ಆ ಭಗವಂತ ತಮಸಃ ಪರಸ್ತಾತ್. ತಮಸಃ ಅಂದ್ರೆ ತಮಸ್ಸಿನಿಂದ ಅಂತ ಹೇಳಿದ್ರೆ ಸತ್ವರದ ತಮಸ್, ಅದರಿಂದ ಉಪಲಕ್ಷಿತವಾದ ಇಡೀ ಪ್ರಕೃತಿ ಸಮಸ್ತ ಪ್ರಕೃತಿಯಿಂದಲೂ ಕೂಡ ಪರಹ ಪರಸ್ತಾತ್ ಅದನ್ನು ಮೀರಿ ನಿಂತಿದ್ದಾನೆ, ದೂರದಲ್ಲಿಯೂ ಇದ್ದಾನೆ, ಅದಕ್ಕೆ ಸಿಗದಂತೆನೂ ಇದ್ದಾನೆ. ಅನ್ಟಚ್ಡ್ ಅನ್ರೀಚಬಲ್, ಸೊ ನಥಿಂಗ್ ಕ್ಯಾನ್ ರೀಚ್ ಹಿಮ್, ಅವನನ್ನು ರೀಚ್ ಆಗುವುದಕ್ಕೆ ಯಾವುದಕ್ಕೂ ಸಾಧ್ಯ ಆಗುವುದೇ, ಪ್ರಕೃತಿ ಸಹಿತ ಅವನನ್ನು ರೀಚ ಅಂದ್ರೆ ಅಟೈನಿಂಗ್ ಹಿಮ್, ಕಂಪ್ಲೀಟ್ಲಿ ಎನ್ವಲಪಿಂಗ್ ಹಿಮ್ ಅನ್ನೋದು ಆಗೋದಿಲ್ಲ. ಪ್ರಕೃತಿ ಬಂಧರಹಿತನಾಗಿದ್ದಾನೆ ಅನ್ನೋದು ಅದನ್ನು ನಮ್ಗೆ ತಿಳಿಸ್ಕೊಡತ್ತೆ. ಸರಿ, ಅವನು ಮೀರಿ ನಿಂತಿದ್ದಾನಂದ್ರೆ ಎಷ್ಟು ದೂರದಲ್ಲಿ ಮೀರಿ ನಿಂತಿದ್ದಾನೆ ಅಂತ ಹೇಳಿದಾಗ, ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭುಂ ವಿಶ್ವತಃ, ಎಲ್ಲ ರೀತಿಗಳಲ್ಲಿಯೂ, ಎಲ್ಲ ಕಡೆಯಿಂದಲೂ, ಎಲ್ಲ ವಿಧವಾಗಿಯೂ ವಿಶ್ವತೋ ಆವೃತ್ತಿ ಅದನ್ನೆಲ್ಲನ್ನು ಆವರಿಸಿಕೊಂಡು ಅತ್ಯತಿಷ್ಠತ್ ಮೀರಿ ನಿಂತಿದ್ದಾನೆ. ಎಷ್ಟು ದೂರದಲ್ಲಿ ಮೀರಿ ನಿಂತಿದ್ದಾನೆ? ದಶಾಂಗುಳಂ ಅಂತೇಳಿ. ಇಲ್ಲಿ ದಶಾಂಗುಳಂ, ಅಂಗುಳ ಅಂದ್ರೆ ಅಂಗುಳಿ ಅನ್ನೋ ಶಬ್ದದಿಂದ ಬಂದದ್ದು. ಅಂಗುಳಿ ಅಂದ್ರೆ ಬೆರಳು, ಬೆರಳಷ್ಟು ಅಂತೇಳಿ. ದಶಾಂಗುಳಿ ಅಂತ ಹೇಳ್ಬೇಕು. ಅಂಗುಳ ಯಾಕಂದ್ರೆ ಸಂಖ್ಯೆ, ಆ ಮುಂಚೆ ನಾವು ನೋಡಿದಂತೆ ಸಂಖ್ಯೆ ಬಂದಾಗ ಸಂಖ್ಯಾಪೂರ್ವ ಪದ ಕರ್ಮಧಾರಿಯ ಸಮಾಸ, ತತ್ಪುರುಷ ಸಮಾಸ ಅಂದ್ರೆ ಸಂಖ್ಯ ದಶ ಆಗಲಿ, ಪಂಚ ಆಗಲಿ, ಪಂಚಾಂಗುಳಿ, ದಶಾಂಗುಳಿ, ಅಷ್ಟಾಂಗುಳಿ, ಸಂಖ್ಯೆ ಒಂದು ನಂಬರ್ ಮುಂದೆ ಬಂದರೆ ಆ ಅಂಗುಳಿ ಶಬ್ದ ಅಂಗುಳ ಆಗತ್ತೆ. ಅಂದ್ರೆ ಇಕಾರ ಹೋಗಿ ಅಕಾರ ಆಗತ್ತೆ. ಅಂಗುಳಿ ಅನ್ನೋದು ಇಕಾರ ಅಂತ, ಈ ಹಿಂದೆ ಎಂಡ್ ಆಗ್ತಾ ಇದೆ. ಆದ್ರೆ ದಶ ಅನ್ನುವ ಶಬ್ದಕ್ಕೆ ಮುಂದೆ ಹಾಕಿದಾಗ, ಸಮಾಸ ಮಾಡಿದಾಗ ಅಂಗುಳಿ ಅನ್ನೋದು ಅಂಗುಳ ಆಗತ್ತೆ. ಇದು ವ್ಯಾಕರಣ ಸೂತ್ರರೀತಿಯ ಪಾಣಿ ವ್ಯಾಕರಣದ ಸೂತ್ರ ಮೂಲಕವಾಗಿ ಆಗುವಂತದ್ದು. ಅಚ್ ಪ್ರತ್ಯಯ ಬರ್ತದೆ, ಇದು ಅಂಗುಳಿ ಶಬ್ದ ಅಚ್ ಪ್ರತ್ಯಯ ಅಂತ ಹೇಳಿ, ಅಂಗುಳಿ ಶಬ್ದಕ್ಕೆ ಸಂಖ್ಯೆ ನಂಬರ್ ಮುಂದೆ ಬಂದಾಗ ಅದಕ್ಕೆ ಅಚ್ ಪ್ರತ್ಯಯ, ಅಚ್ ಪ್ರತ್ಯಯ ಅ ಆಗತ್ತೆ, ಅಂಗುಳಿ ಅಂಗುಳ ಆಗತ್ತೆ. ಅದಕ್ಕೆ ದಶಾಂಗುಳಂ ಅಂತ ಹೇಳಿದೆ. ಸೊ ಅತ್ಯತಿಷ್ಠ ದಶಾಂಗುಳಂ, ದಶ ಅಂದ್ರೆ ಹತ್ತು. ಓ, ಹತ್ತು ಅಂಗುಳದ ದೂರದಲ್ಲಿಯೇ ಇದ್ದಾನವಾ ಅಂತ ಹೇಳಿದೆ. ಅದಕ್ಕೆ ರಾಯರು ವ್ಯಾಖ್ಯಾನ, ದಶ ಇದು ಸರ್ವಂ ಅಂತೇಳಿ ಐತರೇಯ ಉಪನಿಷತ್ತಿನಿಂದ ವಾಕ್ಯವನ್ನು ಕೋಟ್ ಮಾಡ್ತಾ ಹೇಳ್ತಾ ಇದ್ದಾರೆ. ದಶ ಅನ್ನುವ ಶಬ್ದಕ್ಕೆ ದಶ ಅಂತ ಒಂದೇ ಅಲ್ಲ, ದಶ ಹಿಡ್ಕೊಂಡಾಗ ದಶ ಆಗಲಿ, ಶತ ಆಗಲಿ, ಸಹಸ್ರ ಆಗಲಿ, ಅಯುತ ಆಗಲಿ, ಯಾವುದೇ ಒಂದು ಈ ಸೊನ್ನೆ ಇರುವಂತಹ ಒಂದು ಬಗಲಿಗೆ ಒಂದು ಸೊನ್ನೆ ಇಟ್ಟರು, ಎರಡು ಇಟ್ಟರು, ಮೂರು ಇಟ್ಟರು, ನಾಲ್ಕು ಇಟ್ಟರು, ಎಷ್ಟು ಇಟ್ಟರು ಕೂಡ ಅವೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಅನಂತತ್ವವನ್ನು ಹೇಳುವಂಥದ್ದು. ದಶ ಇದು ಸರ್ವಂ, ಸರ್ವಂ ಅಂದರೆ ಇನ್ಫೈನೈಟ್ ಅಂತ ಅರ್ಥ. ಎಲ್ಲವೂ, ಎಲ್ಲವನ್ನೇ ಇನ್ಫೈನೈಟ್, ಎಲ್ಲ ಸಂಖ್ಯೆಗಳು ಕೂಡ ಈ ಹತ್ತು, ನೂರು, ಸಾವಿರ, ಇವೆಲ್ಲವೂ ಕೂಡ ಸರ್ವತ್ವವನ್ನು ಹೇಳುತ್ತೆ, ಅಂದರೆ ಅನಂತತ್ವವನ್ನು ಇನ್ಫೈನೈಟ್ ಹೇಳುತ್ತೆ. ಹತ್ತು ಅಂಗುಳದವರಲ್ಲಿ ಅಂದರೆ ಅನಂತ ಅಂಗುಳಗಳು, ಅಂದರೆ ನಾಟ್ ಜಸ್ಟ್ ಇಟ್ ಹತ್ತೇ ಇಂಚಸ್ ಅಂತ ಅಲ್ಲ, ಇನ್ಫೈನೈಟ್ ಇಂಚಸ್, ಅಷ್ಟು ದೂರದಲ್ಲಿಯೂ ಅವನು ಮೀರಿ ನಿಂತಿದ್ದಾನೆ. ಅಂದ್ರೆ ಅದಕ್ಕೆ ಸಿಗದೆ, ಬೇಸಿಕ್ ಆಗಿ ಹತ್ತಂಗಳ ಅಂದ್ರೆ ಕಾಣಿಸ್ತಾ ಇದೆ ಹತ್ತರನೇ ಇದೆ ಅಂತ ಅನ್ಸುತ್ತೆ, ಹಾಗಲ್ಲ, ಅನಂತ. ಆದ್ದರಿಂದ ಅವೆಲ್ಲವನ್ನು ಮೀರಿ ಅನಂತನ ದೂರದಲ್ಲಿಯೂ ಕೂಡ ಅವನು ಇದ್ದಾನೆ. ಇನ್ಫೈನೈಟ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಹೋಲ್ ಪ್ರಕೃತಿ, ಎಲ್ಲ ಪ್ರಕೃತಿಯನ್ನು ತಗೊಂಡಾಗ ಅದಕ್ಕೆ ಇನ್ಫೈನೈಟ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಆಲ್ ಅರೌಂಡ್, ಒಂದು ಕಡೆಯಲ್ಲ, ಆನ್ ಒನ್ ಸೈಡ್ ಅಂತಲ್ಲ, ಎವ್ರಿವೇರ್ ಆಲ್ ಅರೌಂಡ್, ಎಲ್ಲ ರೀತಿಯಲ್ಲಿ ಕೂಡ ಅನಂತ ದೂರದಲ್ಲಿಯೂ ಅವನು ಮೀರಿ ನಿಂತಿದ್ದಾನೆ ಅನ್ನುವುದನ್ನು ಇದು ಹೇಳುತ್ತೆ. ಸೊ ಆದ್ದರಿಂದ ಇದು ಅನಂತತ್ವವನ್ನು ಹೇಳುವಂತಹದ್ದು. ಸೊ ದಶಾಂಗುಳಂ ಅತ್ಯತಿಶ ದಶಾಂಗುಳಂ ಅನ್ನುವುದನ್ನು ಹೇಳುತ್ತೆ. ಸೊ ದಶ ಸಂಖ್ಯಾ ಅಂತರ್ಭಾವಸ್ಯ ಉಕ್ತೇ ಅಪರಿಮಿತ ದೇಶ ಕಾಲ ವ್ಯವಧಾನೇನ ಅತ್ಯತಿಷ್ಠತಿ ಇತ್ಯರ್ಥ. ಅಂದ್ರೆ ದೇಶ ಕಾಲ ವ್ಯವಧಿ ಇವೆಲ್ಲವಕ್ಕೂ ಮೀರಿ ನಿಂತಿದ್ದಾನೆ ಅಂದ್ರೆ ನಾಟ್ ಓನ್ಲಿ ಫಿಸಿಕಲ್ ಆಗಿ ಮಾತ್ರ ಅಲ್ಲ, ಕಾಲದ ರೀತಿಯಲ್ಲೂ ಕೂಡ. ಇವೆಲ್ಲ ಎಷ್ಟು ಕಾಲ ಇರುತ್ತೋ ಅದಕ್ಕೂ ಅನಂತ ಕಾಲ ಮೀರಿ ನಿಲ್ಲುವುದು. ಆದ್ದರಿಂದ ಅಪರಿಮಿತವಾದ ದೇಶ ಕಾಲ ವ್ಯವಧಾನ ಅಂದ್ರೆ ದೇಶ ರೀತಿಯ ಸ್ಪೇಸ್ ವೈಸ್, ಕಾಲ ರೀತಿಯ ಟೈಮ್ ವೈಸ್, ಇವೆಲ್ಲವನ್ನು ಕೂಡ ಮೀರಿ ನಿಂತಿದ್ದಾನೆ. ಕಸ್ಮಿನ್ನಪಿ ದೇಶೇ ಕಸ್ಮಿನ್ನಪಿ ಕಾಲೇ ಪ್ರಕೃತಿ ಅನತಿಕ್ರಮೋ ನ ಇತಿ ಭಾವ. ಅಂದ್ರೆ ಪ್ರಕೃತಿ ಇವನನ್ನು ಅತಿಕ್ರಮಿಸುತ್ತೆ ಅನ್ನೋದು ಇಲ್ಲವೇ ಇಲ್ಲ, ಇವನು ಎಲ್ಲವನ್ನು ಮೀರಿ ನಿಂತಿದ್ದಾನೆ. ಮೇ ಬಿ ಸಮ್ ಅದರ್ ಟೈಮ್, ಮೇ ಬಿ ಆಫ್ಟರ್ ಜಿಲಿಯನ್ಸ್ ಜಿಲಿಯನ್ಸ್ ಆಫ್ ಇಯರ್ಸ್ ಪ್ರಕೃತಿ ಯಾವಾಗಾದ್ರೂ ಇವನನ್ನು ಮೀರಬಹುದಾ ಅಂತ ಹೇಳಿದ್ರೆ ಇಲ್ಲ. ಯಾವುದೇ ದೇಶದಲ್ಲಿ ಆಗಲಿ, ಯಾವುದೇ ಕಾಲದಲ್ಲಿ ಆಗಲಿ, ಎಲ್ಲೇ ಆಗಲಿ, ಪ್ರಕೃತಿ ಇವನನ್ನು ಅತಿಕ್ರಮಿಸುವುದು ಅನ್ನೋದು ಇಲ್ಲ. ಇಲ್ಲ, ಇವನು ಪ್ರಕೃತಿಯನ್ನು ಅತಿಕ್ರಮಿಸದೇ ಇರುವುದು ಅನ್ನುವುದಿಲ್ಲ. ಪ್ರಕೃತಿ ಅನತಿಕ್ರಮ ನ ಇತಿ, ಅಂದ್ರೆ ಪ್ರಕೃತಿಯನ್ನು ಇವನು ಮೀರಿ ನಿಲ್ಲುವುದು ಇಲ್ಲ ಅನ್ನೋದಿಲ್ಲ. ಟ್ರಿಪಲ್ ನೆಗೆಟಿವ್, ಅತಿಕ್ರಮ ನ ಅತಿಕ್ರಮ ಅತಿ ನ ಅತಿಕ್ರಮ ನ. ಸೊ ಈ ವಿಧವಾಗಿ ಭಗವಂತ ಅಂದ್ರೆ ಯಾವಾಗಲೂ ಕೂಡ ಪ್ರಕೃತಿಯನ್ನು ಅತಿಕ್ರಮಿಸಿ ಇರ್ತಾನೆ, ಪ್ರಕೃತಿ ಯಾವತ್ತೂ ಕೂಡ ಇವನನ್ನು ಅತಿಕ್ರಮಿಸುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತತ್ರ ಹೇತು ವಿಶ್ವತೋ ಆವೃತ್ಯ ಇತಿ ಅಂತ ಹೇಳಿ, ಅದಕ್ಕೆ ವಿಶ್ವತಃ ಸರ್ವತ್ರ ಅಂತರ್ಬಹಿಷ್ಯತ ಸರ್ವಮ್ಯಾಪ್ಯ ನಾರಾಯಣ ಸ್ಥಿತ ಅಂತಿವೆಲ್ಲ ಬರುತ್ತೆ ನೋಡ್ರಿ. ಆ ಕಾರಣಗಳಿಂದ ಎಲ್ಲ ರೀತಿಯಲ್ಲಿ ಕೂಡ ಅವನು ಮೀರಿ ನಿಂತಿದ್ದಾನೆ ಅನ್ನೋದು. ಯಾಕೆಂದ್ರೆ ಆವರಿಸಿಕೊಂಡಿದ್ದಾನೆ. ಕಾರಣ ಏನು? ವಿಶ್ವತಃ ಎಲ್ಲ ಕಡೆಯಲ್ಲಿಯೂ ಒಳಗೆ ಹೊರಗೆ ಕೂಡ ಎಲ್ಲವನ್ನು ಕೂಡ ಆವರಿಸಿಕೊಂಡು ಆವೃತ್ತಿ ಮಾಡಿಕೊಂಡು ಎನ್ವಲಪ್ ಮಾಡಿಬಿಟ್ಟು ಅವನಿದ್ದಾನೆ. ಅಂದ್ರೆ ಪ್ರಕೃತಿಗೆ ಇರುವ ಶಕ್ತಿ ಸತ್ತಾ ಕೊಡುವವನವನೇ ಆಗಿದ್ದಾನೆ. ಎಕ್ಸಿಸ್ಟೆನ್ಸ್ ಕೊಡುವಂತ ಪರಿಣಾಮ, ಅದರಲ್ಲಿ ಯಾವ ಯಾವ ಪರಿಣಾಮಗಳು ಬರುತ್ತೋ ಇವನ ಮೂಲಕವಾಗಿಯೇ ಆ ಪರಿಣಾಮಗಳನ್ನು ಉಂಟು ಮಾಡ್ತಾನೆ. ಅದರಲ್ಲಿ ಯಾವ ಯಾವ ಶಕ್ತಿ ಪ್ರದರ್ಶನಗಳಾಗತ್ತೋ, ಕೆಪ್ಯಾಸಿಟಿ, ಅವೆಲ್ಲವನ್ನು ಕೂಡ ಅವುಗಳ ಶಕ್ತಿಯನ್ನು ಕೊಡುವುದು ಅವನೇ ಶಕ್ತಿ ಪ್ರದಾಯಕನೂ ಆಗಿದ್ದಾನೆ. ಈ ವಿಧವಾಗಿ ಎಲ್ಲವನ್ನು ತನ್ನ ವಶದಲ್ಲಿ ಎಲ್ಲ ರೀತಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಅವನು ಎಲ್ಲವನ್ನು ಮೀರಿ ನಿಂತಿದ್ದಾನೆ. ಈ ಎಲ್ಲ ಪ್ರಕೃತಿಯನ್ನು ನಿಯಮನ ಮಾಡುವ ಲಕ್ಷ್ಮಿ ಚೇತನ ಪ್ರಕೃತಿ ಯಾವಳಿದ್ದಾಳೋ ಅವಳನ್ನು ಕೂಡ ಮೀರಿ ನಿಂತಿದ್ದಾನೆ. ಅವಳನ್ನು ಮೀರಿ ಭಗವಂತ ಅಂದ್ರೆ ಜಡ ಪ್ರಕೃತಿ ಚೇತನ ಪ್ರಕೃತಿ ಲಕ್ಷ್ಮಿ ಇಬ್ಬರನ್ನು ಮೀರಿ ನಿಂತಿದ್ದಾನೆ ಅನ್ನೋದು ಅಲ್ಲಿ ಹೇಳುವಂತಹ ವಿಷಯ ಆಗಿದೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಆವೃತ್ತಿಯ ಪ್ರಕೃತೇ ಸತ್ತಾ ಪರಿಣಾಮಾದಿ ಪ್ರದತ್ವ ಹೇತುನ, ಸತ್ತಾ ಎಕ್ಸಿಸ್ಟೆನ್ಸ್ ಪರಿಣಾಮ ಟ್ರಾನ್ಸ್ಫಾರ್ಮೇಶನು ಆದಿ ಮುಂತಾದವು, ಆದಿ ಅಂತ ಹೇಳಿದ್ರೆ ಶಕ್ತಿ, ಇವೆಲ್ಲವನ್ನು ಪ್ರದತ್ವ ಕೊಡುವ ಕಾರಣದಿಂದ ಪ್ರಕೃತಿಂ ಅಭಿವ್ಯಾಪ್ಯ, ಪ್ರಕೃತಿಂ ಪ್ರಕೃತಿ ಜಡ ಪ್ರಕೃತಿ ಚೇತನ ಪ್ರಕೃತಿಯನ್ನು ಕೂಡ ವ್ಯಾಪಿಸಿ ಇದ್ದಾನೆ. ಅಂದ್ರೆ ತಾಂ ವಶೀಕೃತ್ಯ ಇತಿ ಯಾವತ್ತು, ಅದೆಲ್ಲವನ್ನು ತಾನು ತನ್ನ ವಶದಲ್ಲಿ ಇಟ್ಕೊಂಡು ಇದ್ದಾನೆ. ಅತಃ ಅತ್ಯತಿಶ, ಅದಕ್ಕೆ ಅತಿ ಅತಿಷ್ಠತು, ಸುಮ್ಮನೆ ಇರೋದಲ್ಲ, ಅತಿಕ್ರಮಿಸಿ ಇದ್ದಾನೆ ಅಂತ ಹೇಳ್ತಾ, ತಥಾ ತಭಾಷ್ಯಂ ಪ್ರಕೃತಿಯಾದಿ ಪ್ರವರ್ತಕತ್ವೇನ ತದ್ ಉತ್ತಮತ್ವಾದ್ ಅರೂಪವದೇವ ಇತಿ. ನಾವು ನೋಡಿದಂತಹ ಅರೂಪವದೇವ ಅನ್ನೋದರಲ್ಲಿ ಇಷ್ಟು ಇದೆ. ಏದೇನ ಪ್ರಾಕ್ ಪುರುಷ ಪದೇನ ಸರ್ವ ಪ್ರಾಣಿ ಹೃದಯ ಗುಹಾಸ್ತತ್ವೇನ ಅಂತರ್ಯಾಮಿತೆಯ ಪುರುಷತ್ವೋಕ್ತಿಯ ಪ್ರಾಪ್ಯ ಅವ್ಯಾತ ಶಂಕ ಅಪಾಸ್ತ ಅಂತ ಹೇಳಿದರೆ, ಪುರುಷ ಭಗವಂತ ಪುರುಷೇತೆ ದೇಹದಲ್ಲಿದ್ದಾನೆ, ದೇಹದಲ್ಲಿ ಎಲ್ಲ ಪ್ರಾಣಿಗಳ ಹೃದಯ ಗುಹದಲ್ಲಿ ಅಂತರ್ಯಾಮಿಯಾಗಿ ಒಂದು ಚಿಕ್ಕ ರೂಪದಲ್ಲಿರುವ ಪುರುಷ ನಾಮಕ ಪರಮಾತ್ಮ ಅವನು ಎಲ್ಲ ಕಡೆ ವ್ಯಾಪಿಸಿ ಹಾಗಿರುತ್ತಾನೆ ಅನ್ನುವ ಸಂಶಯವನ್ನು ಇಲ್ಲಿ ದೂರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವನು ಎರಡೂ ಮಾಡಬಲ್ಲ. ಇಷ್ಟು ಒಂದು ಚಿಕ್ಕ ರೂಪದಿಂದ ನಮ್ಮ ಒಳಗೆ ಒಂದು ಬಿಂಬರೂಪನಾಗಿರುವ ಆ ಪರಮಾತ್ಮನೇ ಅವನೇ, ಇಷ್ಟು ಕಡೆ ವ್ಯಾಪಿಸಿರುವವನು ಅವನಿದ್ದಾನೆ. ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ನಾವು ಯಾವ್ದು ಹೇಳ್ತೀವೋ ಎಲ್ಲ ಕಡೆನೂ ಇದ್ದಾನೆ ಅನ್ನೋದು. ಆದ್ದರಿಂದ ಈ ಪುರುಷ ಶಬ್ದನ ಪುರುಷ ಅನ್ನುವ ಶಬ್ದ ಪ್ರಯೋಗ ಮಾಡುವುದರ ಮೂಲಕವಾಗಿ ನಮ್ಮ ಹೃದಯದ ಗುಹೆಯಲ್ಲಿರುವ ಒಂದು ಚಿಕ್ಕ ರೂಪದಲ್ಲಿರುವ ಆ ಪರಮಾತ್ಮನೇ ಈ ಎಲ್ಲವನ್ನು ಮೀರಿ ನಿಂತಿರುವ ಪರಮಾತ್ಮ, ಎರಡೂ ಒಂದೇ ಆಗಿದ್ದಾನೆ ಅಂತ ಹೇಳುವುದರ ಮೂಲಕವಾಗಿ ಪರಸ್ಪರ ವಿರುದ್ಧ ವಚನಗಳು ಅವನಲ್ಲಿ ಕೂಡತ್ತೆ ಅನ್ನೋದನ್ನು ಹೇಳಿದಂತಾಗುತ್ತೆ. ಯದ್ವಾ ಸರ್ವಾಸು ಪುರುಷು ಪುರುಷಯ ಇತಿ ಶ್ರುತ್ಯ ಅಂತರ್ಯಾಮಿತಯ ಪುರುಷ ಪದಾರ್ಥ ತತ್ವ ಉಕ್ತೌ ಅವ್ಯಾಪ್ತತ್ವ ಶಂಕಾಯಾಂ ತಾಂ ನಿರಸಿತು ಪ್ರಾಪ್ತಂ ಸ ಭೂಮಿಂ ಇತ್ಯಾದಿ. ಅದಕ್ಕೆ ಈ ಭೂಮಿ ಅನ್ನೋ ಶಬ್ದ ಪ್ರಯೋಗ ಮಾಡುವುದರ ಮೂಲಕವಾಗಿ ಇರುವ ಪ್ರಾಣಿಗಳು ಯಾವುದ್ಯಾವುದು ಇದೋ ಅವೆಲ್ಲ ಇರುವಿಕೆ ಇರುವ ಪ್ರಾಣಿಗಳು, ಇರುವಿಕೆ ಇರುವ ವಸ್ತುಗಳು ಎಲ್ಲವನ್ನು ಕೂಡ ಅವನು ಮೀರಿ ನಿಂತಿದ್ದಾನೆ ಅನ್ನೋದು ನಮಗೆ ಹೇಳ್ತಾ ಇದೆ. ಸಭೂಮಿ ಮಿಶ್ರತೋತ್ವ ಅಂತೇಳಿ ಇಲ್ಲಿ ತೇನ ಇದಂ ಆವೃತಂ ವಿಶ್ವಂ ವಿತಸ್ತಿಂ ಅಧಿಷ್ಠತ ಇತ್ಯಾದಿ ದ್ವಿತೀಯ ಸ್ಕಂಧ ಷಷ್ಠಾಧ್ಯಾಯ ಅಂತೇಳಿ ಭಾಗವತದ ವಚನವನ್ನು ಕೂಡ ಇಲ್ಲಿ ಒಂದನ್ನು ಹೇಳ್ತಾ ಇದ್ದಾರೆ. ವಿತಸ್ತಿ ಮಾತ್ರ ಹೃದಯ ಮಾಸ್ಥಾಯ ವ್ಯಾಪ್ನುತೆ ಜಗತ್ ಇತಿ ತತ್ಪ ತತ್. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಗರುಡ ಪುರಾಣದಿಂದ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ನಮಗೆ ವಿತಸ್ತಿ, ವಿತಸ್ತಿ ಅಂದ್ರೆ ಗೇನೆ ಅಂತೀವಿ ನೋಡ್ರಿ, ಹೀಗೆ ಇಟ್ಟರೆ ಅದು ವಿತಸ್ತಿ ಅಂತ ಹೇಳಿ, 10 ಅಂಗುಳ, ಇಟ್ ಇಸ್ 10 inches. ಆದ್ದರಿಂದ ವಿತಸ್ತಿ ಮಾತ್ರ ಹೃದಯ ಆಸ್ಥಾಯ ವ್ಯಾಪ್ನುತೆ ಜಗತ್. ಅವನು ಇಷ್ಟು ಹೃದಯದಲ್ಲಿ ಗೇನೆಯಷ್ಟು ಆಕಾರದ ಅಷ್ಟು ಪರಿಣಾಮದಲ್ಲಿ ಇದ್ದು ಅಷ್ಟು ಪರಿಮಾಣದಲ್ಲಿದ್ದ ಅವನು ಇಡೀ ಜಗತ್ತಿನಲ್ಲಿ ಕೂಡ ವ್ಯಾಪಿಸಿದ್ದಾನೆ. ಆದ್ದರಿಂದ ಗರುಡ ಪುರಾಣದ ಮಾತದನ್ನು ನಮ್ಗೆ ಹೇಳುತ್ತೆ ಏನಂತ ಹೇಳಿದ್ರೆ, ಅವನು ವಿತಸ್ತಿ ಮಾತ್ರ ತೇನ ಇದಂ ಆವೃತಂ ವಿಶ್ವಂ ವಿತಸ್ತಿಂ ಅಧಿಷ್ಠಿತ ಅಂತ ಹೇಳಿ, ಅಂದ್ರೆ ಎಲ್ಲಾ ಪ್ರಾಣಿಗಳ ದೇಹದ ಒಳಗೆ ಆ ಗೇಣು ಉದ್ದದಷ್ಟು ಗಾತ್ರ ಇರುವಂತಹ ಹೃದಯದಲ್ಲಿ ಅವನು ಅಧಿಷ್ಠಿತನಾಗಿ ಸನ್ನಿಹಿತನಾಗಿ ಇರುವ ಪರಮಾತ್ಮ, ಅವನಿಂದ ಈ ಎಲ್ಲಾ ಪ್ರಪಂಚವೂ ಕೂಡ ಆವರಿಸಲ್ಪಟ್ಟಿದೆ ಅಂತ ಹೇಳಿ ನಮಗೆ ಅಲ್ಲಿ ಭಾಗವತ ವಚನವೂ ಅದೇ ಹೇಳುತ್ತೆ. ಆದ್ದರಿಂದ ಈ ದಶಾಂಗುಳಂ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು, ಅಂದ್ರೆ ಒಂದು ಅನಂತವಾದ ಅಂಗುಳಗಳು ಈ ಪ್ರಪಂಚವೆಲ್ಲವನ್ನೂ ಮೀರಿ ನಿಂತಿದ್ದಾನೆ ಅನ್ನುವುದು ಒಂದು ಅರ್ಥ. ಆದರೆ ದಶಾಂಗುಳಂ, ದಶಾಂಗುಳಂ ಅನ್ನುವುದು ತಗೊಂಡು ದಶಾಂಗುಳಂ ಆದ ಪರಮಾತ್ಮ ಅಂದ್ರೆ 10 ಅಂಗುಳದ ಪರಿಮಾಣ ಇರುವ ದೇಹದಲ್ಲಿ ಇರುವ ಆ ಪರಮಾತ್ಮನ ರೂಪವೇ ಇಡೀ ಜಗತ್ತನ್ನು ಕೂಡ ಅತಿಕ್ರಮಿಸಿ ನಿಂತಿದೆ ಅನ್ನುವುದನ್ನು ಇನ್ನೊಂದು. ಸೊ ಈ ಎರಡು ವಿಧವಾದ, ಸೊ ವಿತಸ್ತಿ ಮಾತ್ರ ಹೃದಯ ಮಾಸ್ಥಾಯ ವಾಪ್ನುತೆ ಜಗತ್ ತಾತ್ಪರ್ಯ ಉಕ್ತ ಗರುಡ ಸ್ಮೃತಿ ಉಕ್ತ ರೀತಿಯ ದಶ ಅಂಗುಳಂ ಪರಿಮಾಣಂ, 10 ಅಂಗುಳದ ಪರಿಮಾಣ ಇರುವಂತಹ ವಿತಸ್ತಿ ಮಾತ್ರ ಪರಿಮಿತಂ, ಅಷ್ಟು ವಿತಸ್ತಿ ಗೇನೆ ಅಷ್ಟು ಪರಿಮಾಣ ಇರುವಂತಹ ಪ್ರಾಣಿಗಳ ಹೃದಯದ ಒಳಗೆ ಸಹ ಪುರುಷ ಅವನು ಅತ್ಯತಿಷ್ಠತ ಅಧಿಷ್ಠಿತವಾನ್ ಅಲ್ಲಿರುವಂತಹ ಪುರುಷ ಅದನ್ನು ಇದ್ದಾನೆ ಹೇಗೆ ಅಂತ ಹೇಳಿದೆ. ಕಥಂ ಭೂಮಿಂ ಪ್ರಕೃತಿಯಾದಿ ವೃತ್ವ, ಸೊ ಈ ಇಡೀ ಪ್ರಕೃತಿಯನ್ನು ಜಗತ್ತನ್ನು ವಿಶ್ವತಃ ಎಲ್ಲ ರೀತಿಗಳಿಗೂ ಸರ್ವತ್ರ ವೃತ್ವ ಆವರಿಸಿಕೊಂಡು ಮೀರಿ ನಿಂತು ವ್ಯಾಪ್ತನಾಗಿ ವ್ಯಾಪ್ತ ರೂಪದಿಂದ ವ್ಯಾಪ್ತಿಂ ಅವಿಹಾಯೇವ ಹೃದಯೇ ಸಮಾಸಿತವಾನ್, ಅಂದರೆ ಓಹೋ ವ್ಯಾಪ್ತಿಯನ್ನು ಬಿಟ್ಟು ಅವನು ಹೃದಯದಲ್ಲಿದ್ದಾಗ ಅಲ್ಲಿ ವ್ಯಾಪ್ತಿಯನ್ನು ಬಿಟ್ಟು ಬಿಟ್ಟು ಹೃದಯದಲ್ಲಿದ್ದಾನೆ ಅಂತ ತಿಳ್ಕೋಬೇಡಿ. ಹೃದಯಾಕಾಶದಲ್ಲಿ ಇರುವಾಗ ಅವನು ವ್ಯಾಪ್ತಿಯನ್ನು ಬಿಟ್ಟು ಬಿಟ್ಟು ಅಲ್ಲಿ ಇಲ್ಲ. ಅವಿಹಾಯೇವ ಅಂದರೆ ವಿಹಾಯ ಅಂದ್ರೆ ಬಿಡುವುದು, ಅವಿಹಾಯ ಅಂದ್ರೆ ಬಿಡದೇನೆ, ಏವ ಅಂದ್ರೆ ಏನೇ ಬಿಡದೇನೆ, ವ್ಯಾಪ್ತಿಂ ಅವಿಹಾಯ ಏವ, ಇಷ್ಟು ಚಿಕ್ಕ ಪರಿಮಾಣದಲ್ಲಿ ಇರುವಾಗ ಕೂಡ ಅವನು ತನ್ನ ವ್ಯಾಪ್ತಿಯನ್ನು ಬಿಡಲಿಲ್ಲ. ಏಕಕಾಲದಲ್ಲಿಯೇ ಅಟ್ ದ ಸೇಮ್ ಟೈಮ್ ಹೀ ಇಸ್ ದ ಸ್ಮಾಲ್ ಫಾರ್ಮ್ ಅಂಡ್ ಆಲ್ಸೋ ಹೀ ಇಸ್ ಇನ್ ದ ಇನ್ಫೈನೈಟ್ ಫಾರ್ಮ್. ಏಷಮೇ ಆತ್ಮ ಅಂತರ್ಹೃದಯೇ ಜ್ಯಾಯಾನ್, ಚಾಂದೋಪನಿಷತ್ ವಾಕ್ಯವನ್ನು ಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಭಗವಂತ ಅವನು ಆತ್ಮ, ಅವನು ಹೇಗಿದ್ದಾನೆ ಅಂತ ಹೇಳಿದೆ, ಅಂತರ್ಹೃದಯೇ ಜ್ಯಾಯಾನ್, ನಮ್ಮ ಹೃದಯ ಒಳಗೆ ಜ್ಯಾಯಾನ್. ಜ್ಯಾಯಾನ್ ಅಂತ ಹೇಳಿದಾಗ ಮತ್ತು ಆ ಜಾಯಾನ್ ಮೀ ಜಾಯಾನ್ ಅಂದ್ರೆ ಶ್ರೇಷ್ಠನಾಗಿದ್ದಾನೆ, ಮೀರಿದ್ದಾನೆ. ಆ ಜಾಯಾನ್ ಅನ್ನೋದಕ್ಕೆ ಮತ್ತು ಮುಂಚೆ ಹೇಳಿದಾಗ ಜಾಯಾನ್ ಪೃಥಿವ್ಯ, ಜಾಯಾಮ್ ಅಂತರಿಕ್ಷ ಅಂತರಿಕ್ಷಾತ್, ಜಾಯಾನ್ ದಿವೋ, ಜಾಯಾನ್ ಏಭ್ಯ ಲೋಕೇಭ್ಯ, ಎಲ್ಲದಕ್ಕೆ ಜಾಯಾನ್ ಮೀರಿ ನಿಂತಿದ್ದಾನೆ. ಪೃಥಿವ್ಯ ಜಾಯಾನ್ ಭೂಮಿಕ್ಕಿಂತಲೂ ಮೀರಿ ನಿಂತಿದ್ದಾನೆ, ಪ್ರಕೃತಿಕ್ಕಿಂತಲೂ ಮೀರಿ ನಿಂತಿದ್ದಾನೆ. ಜಾಯಾಮ್ ಅಂತರಿಕ್ಷಾತ್ ಅಂತರಿಕ್ಷಕ್ಕಿಂತಲೂ ಮೀರಿ ನಿಂತಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಜಾಯಾನ್ ದಿವಃ ದಿವಃ ಸ್ವರ್ಗಲೋಕಕ್ಕಿಂತಲೂ ಮೀರಿ ನಿಂತಿದ್ದಾನೆ. ಜಾಯಾನ್ ಏಭ್ಯ ಲೋಕೇಭ್ಯ ಇಡೀ ಸಮಸ್ತ ಲೋಕಗಳಿಗಿಂತಲೂ ಮೀರಿ ನಿಂತಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿ. ಆದ್ದರಿಂದ ಭಗವಂತ ಏಕಕಾಲದಲ್ಲಿಯೇ ಅವನ ಅಚಿಂತ್ಯ ಅದ್ಭುತ ಶಕ್ತಿಯಿಂದಾಗಿ ಭಗವಂತ ತನ್ನ ವ್ಯಾಪ್ತಿಯನ್ನು ಬಿಡದೆ ಏಕಕಾಲದಲ್ಲಿಯೇ ಚಿಕ್ಕ ಆಕಾರದಲ್ಲಿಯೂ ಎಲ್ಲ ಕಡೆ ವ್ಯಾಪಿಸಿರುವಂತಹ ಅನಂತಾಕಾರದಲ್ಲಿಯೂ ಎರಡರಲ್ಲಿಯೂ ಏಕಕಾಲದಲ್ಲಿಯೇ ಇರುವ ಅಚಿಂತ್ಯ ಅದ್ಭುತ ಶಕ್ತಿ ಪರಮಾತ್ಮನಿಗೆ ಇದೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಹರೇ ಶ್ರೀನಿವಾಸ.